పరిపూర్ణం పునశ్చాం గీతార్థం వచ్చామి దేవః ఏనం వేత్తి హంతారం యశ్చైనం మన్యతే హతం ఉభౌతౌ న విజానీతో నాయం హంతి న హన్యతే వ్యవహారస్తు భ్రాంత ఇత్యాహ యేనం ఇది కుతః ఉక్త హేతుభ్యో నాయం హంతి న హన్యతే హతాగిత్ నహి ప్రతిబింబస్య క్రియా సహి బింబక్రియైవ క్రియావాన్ ధ్యాయతీవా అదాగిత్యన్నల బింబక్రియయా బింబాధీన క్రియయా తథా చ ప్రతిబింబ జడ అందరే అదు కెలస మనకు సాధ్య ఇల్ల ప్రతిబింబ జీవావన అస్వతంత్ర ಸಹಿ ಬಿಂಬಕ್ರಿಯೆಯುವ ಕ್ರಿಯಾವಾನ್ ಬಿಂಬರೂಪಿಯ ಪರಮಾತ್ಮನ ಆಧೀನದಲ್ಲಿದ್ದೆ ಪ್ರತಿಬಿಂಬನಾದ ಜೀವ ಕ್ರಿಯೆ ಮಾಡಬೇಕೇ ಹೊರತು ಅವನಿಗೆ ಸ್ವಾತಂತ್ರ್ಯ ಇಲ್ಲ. ತಥಾಚ ಪೂರ್ವಂ ಸ್ವಾತಂತ್ರ್ಯಾಭಾವ ಅಪೇಕ್ಷೆಯ ಕ್ರಿಯಾ ಪ್ರತಿಷೇಧ ಇತಿ ಜ್ಞಾತವ್ಯ. ಅದಕ್ಕೇನು ಹಿಂದೆ ಏನು ಹೇಳಿದರು, ಹಿಂದೆ ಸ್ವಾತಂತ್ರ್ಯಾಭಾವಾಪೇಕ್ಷೆಯ ಕ್ರಿಯಾ ಪ್ರತಿಷೇಧ ಇತಿ ಜ್ಞಾತವ್ಯ. ಎಷ್ಟೇನಂ ಮನ್ಯತೆ ಹತಂ ಅಂತ ಹೇಳಬೇಕಾದ್ರೆ ಏನಂ ವೇತ್ತಿ ಹಂತಾರಂ ಅಲ್ಲೇ ತಿಳಿತಾನೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇಲ್ಲದವನನ್ನ ಸ್ವಾತಂತ್ರ್ಯ ಇರೋನು ಅಂತ ತಿಳ್ಕೊಂಡ್ರೆ ತಪ್ಪದು. ಪ್ರತಿಷೇಧ ನಾನು ಉಪಾಧಿ ಕ್ರಿಯೆಯಾಪಿ ಪ್ರತಿಬಿಂಬೇ ಕ್ರಿಯಾಭವತಿ ತತ್ ಕಥಮುಚ್ಯತೆ ಬಿಂಬಕ್ರಿಯೆ ವೇತಿ ಮೈವಂ ಸ್ವಾತಂತ್ರ್ಯ ಪ್ರತಿಷೇಧೇ ತಾತ್ಪರ್ಯಾತ್. ನಾನು ಉಪಾಧಿ ಕ್ರಿಯೆಯ ಅಪಿ ಪ್ರತಿಬಿಂಬೇ ಕ್ರಿಯಾಭವತಿ ಉಪಾಧಿಯ ಕ್ರಿಯೆಯಿಂದಾಗಿಯೂ ಕೂಡ ಪ್ರತಿಬಿಂಬದಲ್ಲಿ ಕ್ರಿಯೆ ಬರಬಹುದು. ತತ್ ಕಥಮುಚ್ಯತೆ ಉದಾಹರಣೆಗೆ ಪ್ರತಿಬಿಂಬ ಒಂದು ಸ್ಫಟಿಕ ಇದೆ ಮತ್ತು ದಾಸವಾಳ ಹೂವಿದೆ ಅದರಲ್ಲಿ ಕೆಂಪು ಕಾಣಿಸ್ತಾ ಇದೆ. ಸೊ ಕೆಂಪು ಕಾಣುವಿಕೆಯಿಂದ ಬಂತಲ್ಲ ಅಂತ ಕೇಳಿದರೆ ಬಂತು, ಅದು ಸ್ವಾತಂತ್ರ್ಯ ಇಲ್ಲ ಅಂದರೆ ಅದೇ ಹೂ ಬರಲಿಕ್ಕಾಗಲಿ ಹೂ ಹೋಗ್ಲಿಕ್ಕಾಗಲಿ ಶಕ್ತಿ ಇಲ್ಲ. ಅದಕ್ಕೆ ಹೂ ಇರಬೇಕು, ಮುಂದೆ ಅದಾಗಬೇಕೆ ಹೊರತು ಉಪಾಧಿ ಕೆಲಸ ಮಾಡೋದು ಯಾವಾಗ ಉಪಾಧಿಯಲ್ಲಿ ಬಂದ ಮೇಲೆ ಬರಲಿಕ್ಕೆ ಅದು ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದಾಗಿನೇ ಅಲ್ಲೂ ಕೂಡ ಏನಿದೆ ಬಿಂಬಕ್ರಿಯೆಗೆ ಅಧೀನವಾಗಿಯೇ ಪ್ರತಿಬಿಂಬದ ಕ್ರಿಯೆ ನಡೆಯುತ್ತೆ ಹೊರತು ಪ್ರತಿಬಿಂಬಕ್ಕೆ ಯಾವಾಗಲೂ ಏನಿಲ್ಲ ಸ್ವಾತಂತ್ರ್ಯ ಇಲ್ಲ. ಅಂದರೆ ಯಾವಕ್ಕೆ ಹೌದು 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 ಒಂದು ಜಡ ಪದಾರ್ಥದಲ್ಲಿ ಹಾಗೆ. ಇನ್ನೊಂದೇನು ಜೀವನ ಉಪಾಧಿನೇ ಸ್ವರೂಪನೇ ಉಪಾಧಿ ಅದು ಚೇತನ. ಅದರಿಂದ ಅಲ್ಲೂ ಕೂಡ ಏನಿಲ್ಲ ಸ್ವಾತಂತ್ರ್ಯ ಇಲ್ಲ. ಉಪಾಧಿಗೂ ಸ್ವಾತಂತ್ರ್ಯ ಇಲ್ಲ, ಪ್ರತಿಬಿಂಬಕ್ಕೂ ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ಸ್ವಾತಂತ್ರ್ಯ ಇರೋದು ಯಾರಿಗೆ, ದೇವರಿಗೊಂದೇ. ಸ್ವಾತಂತ್ರ್ಯ ಪ್ರತಿಷೇಧ ತಾತ್ಪರ್ಯ ಯಾವುದು ಜೀವನ ಸ್ವರೂಪನೇ ಉಪಾಧಿ, ಸ್ವರೂಪನೇ ಪ್ರತಿಬಿಂಬ ಕೂಡ. ನಿನ್ನ ಹೇಳಿದ್ರೆ ಚಿತ್ ಉಪಾಧಿ, ಅಚಿತ್ ಉಪಾಧಿ ಕನ್ನಡಿ ಬದಲಾದವುಗಳೆಲ್ಲ ಅಚೇತನಗಳು. ಆದರೆ ಜೀವನ ಸ್ವರೂಪವೇ ಅವನಿಗೆ ಉಪಾಧಿ, ಜೀವನೇ ಪ್ರತಿಬಿಂಬ. ಅಲ್ಲಿ ಎರಡೂ ಚೇತನವಾದರೂ ಕೂಡ ಎರಡಕ್ಕೂ ಏನಿಲ್ಲ ಸ್ವಾತಂತ್ರ್ಯ ಇಲ್ಲ. ಜೀವಸ್ಯ ಪೃಥಕ್ ಉಪಾಧ್ಯ ಭಾವಾಚ್ಯ, ಜೀವನಿಗೆ ಪ್ರತ್ಯೇಕ ಉಪಾಧಿ ಅಂತಿಲ್ಲ. ಸ್ವರೂಪವೇ ಉಪಾಧಿ, ಆದ್ದರಿಂದ ಪ್ರತ್ಯೇಕ ಉಪಾಧಿ ಇಲ್ಲ. ಇದನ್ನು ದೃಷ್ಟಾಂತ ಕೊಟ್ಟು ಆ ಭಾಷೆಯಲ್ಲಿ ಹೇಳಬೇಕಾದ್ರೆ ಇಂದ್ರಚಾಪೋ ರವೇರ್ಯಥ, ಕಾಮನ ಬಿಲ್ಲಿಗೆ ಹೇಗೆ ಉಪಾಧಿ ಇರೋದಿಲ್ಲೋ ಅಂದರೆ ಬಾಹ್ಯ ಉಪಾಧಿ ಹೇಗಿರೋದಿಲ್ವೋ ಹಾಗೆ. ಉಪಾಧಿನೇ ಇಲ್ಲ ಅಂತ ಹೇಳಲಿಲ್ಲ, ಬಾಹ್ಯ ಉಪಾಧಿ ಇದೆ ಅಂತ ಹೇಳಿದ್ದ. ತುಂಬ ಜನ ಶ್ಲೋಕ ಅರ್ಥ ಮಾಡ್ಕೋಬೇಕಾದ್ರೆ ಇದನ್ನು ಓದ್ದು ಹೋದರೆ ಅರ್ಥ ಆಗೋದಿಲ್ಲ. ತುಂಬ ಜನ ವಾಕ್ಯ ಅರ್ಥ ಮಾಡ್ತಾರೆ. ಅದರಲ್ಲಿ ನಿರುಪಾಧಿಕವಾದ ಪ್ರತಿಬಿಂಬ ಅದು ಇಂದ್ರಚಾಪ ಅಂತ ಹೇಳ್ತಾರೆ ಆಚಾರ್ಯರು. ಅದು ಸೈನ್ಸ್ ಪ್ರಕಾರ ಅದ್ರ ಉಪಾಧಿ ಇದೆ ಅಂದಮೇಲೆ ಆಚಾರ್ಯ ತಪ್ಪು ಹೇಳಿದಾಗಾಯ್ತಲ್ಲ ಅಂತ ನಮ್ಮಲ್ಲಿ ವಾದ ಮಾಡೋದುಂಟು. ಆಚಾರ್ಯ ಸ್ಪಷ್ಟ ಉತ್ತರ ಕೊಟ್ಬಿಟ್ಟಿದ್ದಾರೆ, ಅಲ್ಲಿ ಉಪಾಧಿ ಇಲ್ಲ ಅಂತ ನಾವು ಹೇಳಲಿಲ್ಲ. ಸ್ವರೂಪ ಅದೇ ಉಪಾಧಿ ಅಂತ ಹೇಳಿದ್ದೇವೆ ಹೊರತು ಉಪಾಧಿ ಇಲ್ಲದೆ ಪ್ರತಿಬಿಂಬ ಏನು ಮಾಡಿದ್ರು ಬರೋದಿಲ್ಲ. ಬಹಳ ಮುಖ್ಯ, ಉಪಾಧಿ ಇಲ್ಲ ಅಂತ ಆಚಾರ್ಯ ಹೇಳಲಿಲ್ಲ. ಅಲ್ಲಿ ಬಾಹ್ಯ ಉಪಾಧಿ ಇಲ್ಲ, ಅದಕ್ಕೆ ಹೇಳ್ತಾರೆ ಪೃಥಕ್ ಉಪಾಧ್ಯ ಭಾವಾಚ್ಯ. ಪ್ರತ್ಯೇಕ ಉಪಾಧಿ ಇಲ್ಲ, ಸ್ವರೂಪನೇ ಉಪಾಧಿ ಹೊರತು ಅಲ್ಲಿ ಏನು ಕಾಣುತ್ತೆ, ಅಲ್ಲಿರ್ತಕ್ಕಂಥ ಇದೇ ನಮಗೇನು ಕಾಣಿಸುತ್ತೆ, ಕಾಮನವಿಲ್ಲ ಕಾಣಿಸುತ್ತೆ, ಅದೇ ಉಪಾಧಿ ಇರುತ್ತೆ. ಅಲ್ಲಿ ಇಲ್ಲದ ಹೋದರೆ ಡ್ಯೂ ಇಲ್ಲದ ಹೋದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸೂರ್ಯರ ಕಡೆಗೆ ಬರೋದಿಲ್ಲ, ಎಲ್ಲಿ ಒಂದು ದಿಕ್ಕಿದೆ ಅದೇ ದಿಕ್ಕಲ್ಲಿ ಬರಬೇಕು, ಆ ಆ್ಯಂಗಲ್ಲೆಲ್ಲ ನೋಡಬೇಕು, ಬೇರೆ ಕಡೆ ಕಾಣೋದಿಲ್ಲ. ಹೌದು, ಅದು ಯಾವ ಹೊರಗಿನ ಉಪಾಧಿ ನಾಶ ಇದೆ, ಒಳಗಿನ ಉಪಾಧಿಗೆ ನಾಶ ಇಲ್ಲ, ಸ್ವರೂಪನೇ ಉಪಾಧಿ. ಅದೇ ಹೇಳ್ತಿರೋದು, ಯಾವ್ದು ಬೇಕಾದ್ರೂ ಉಪ ಪ್ರತಿಬಿಂಬ ಕಾಂಡಕ್ಕೆ ಏನು ಬೇಕೋ ಅದೇ ಉಪಾಧಿ, ಉಪಾಧಿ ಬೇರೆ ಅರ್ಥ ತಿಳ್ಕೊಬೇಕಾಗಿಲ್ಲ. ಸಪರೇಟ್ ಎಲ್ಲಿದೆ, ಅಲ್ಲ ಅಲ್ಲೇ ಇದೆ, ಎಲ್ಲಿ ಕಾಣುತ್ತೋ ಅಲ್ಲೇ ಇದೆ. ಅದು ಅರ್ಥ ನೋಡೋದಕ್ಕೇನು, ನೀರಿನಲ್ಲಿ ಕಾಣ ಇಲ್ಲೇ ಕನ್ನಡಿನೂ ಕಾಣಿಸುತ್ತೆ, ಎದುರು ಕಾಣಿಸುತ್ತೆ. ನೀವು ನೀರಿನಲ್ಲಿ ಕಾಣೋದಿಲ್ಲ, ಅಲ್ಲಿ ಕಾಣೋದು ಯಾವುದು, ಬರೀ ಕಾಮನ್ ಬಿಲ್ ಮಾತ್ರ. ಅದೇ ಜೀವ ಕಾಣುತ್ತಾನೆ ಹೊರತು ಜೀವನ ಉಪಾಧಿ ನಿಮಗೆ ಕಾಣೋದಿಲ್ಲ. ಆದರೂ ಏನಾಗಿದೆ, ಅದು ಉಪಾಧಿ ಇದೆ, ಅದೇ ದೃಷ್ಟಾಂತ ಕೊಟ್ಟಿರೋದು ಆಚಾರ್ಯ. ಅಲ್ಲ, ಸ್ವರೂಪ ಜ್ಞಾತಿ ಇಲ್ಲ ಅಂತ ಹೇಳಿದ್ರೆ ನಿತ್ಯತ್ವ ಅದೇ ವಿಶೇಷ.
ಯಾವ
ಉಪಾಧಿ ಯಾಕಾಗಬಾರದು? ಉಪಾಧಿ ಇದ್ರೆ ಸಾಕ ಸ್ವರೂಪ. ಅದು ನಿತ್ಯನೋ ಅನಿತ್ಯವೋ ಪ್ರಶ್ನೆ, ಎಂಥ ಉಪಾಧಿ ಅಲ್ಲೂ ಡಿಪೆಂಡ್ ಆಗುತ್ತೆ ಅಷ್ಟೇ. ಉದಾಹರಣೆ ಕ್ಯಾಮ್ರಾ ಉಳ್ತಕ್ಕೆ ಪ್ರಾರ್ಥನೆ ಮುಗಿದು, ಕರಡಿಯಲ್ಲಿ ಆಗಲ್ಲ, ನಿಂತ್ಕೊಂಡೋಗ್ಬಿಟ್ಟು ಸಾಲ, ನಿಂತ್ಕೊಂಡೇ ಇರಬೇಕು. ಅದರೊಳಗೆ ಉಪಾಧಿಗಳಲ್ಲಿ ವೆರೈಟಿ ಇದೆ, ಯಾವಾಗ ಬೇರೆ ಕಡೆ ಹೋಗ್ತಾರೆ ಅವನು ಕಾಣೋದಿಲ್ಲ. ಮತ್ತೆ ಕ್ಲಿಕ್ ಮಾಡಿದ್ರೆ ಮುಗಿದು, ತಾಯಿ ಬಂದಾಯ್ತು ಫೋಟೋ. ಈಗಾಗಲೇ ಕನ್ನಡಿ ಮುಂದೆ ಆಡ್ತಾರ ಅಲ್ಲ, ಉಪಾಧಿಗಳು ಅನೇಕ ವೆರೈಟಿ ಇದೆ. ಮತ್ತೆ ಕನ್ನಡಿ ಏನಾಗಿದೆ ಈಗ, ಎದುರಿಗಿದೆ. ಇದು ಬಂದಾಗ ಏನಾಯಿತು, ನೆರಳು ಬಂದಾಗ ಈ ಕಡೆ ಇದೆ ಅದು. ಅಲ್ಲಿ ಕನ್ನಡ ಪ್ರತಿಬಿಂಬದ ಕನ್ನಡಿ ಉಪಾಧಿ ಅದರಲ್ಲೇ ಕಾಣ ಪ್ರತಿಬಿಂಬ. ಆದರೆ ಬೆಳಕು ಬಂದಾಗ ಈ ಕಡೆ ಇಲ್ಲಿ ಕಾಣುತ್ತೆ, ಬೆಳಕು ಈ ಕಡೆ ಇದೆ, ಇಲ್ಲಿ ಈ ಕಡೆ ಬರುತ್ತೆ. ಅಂದರೆ ಉಪಾಧಿ ಎಲ್ಲಿರುತ್ತೆ ಅನ್ನೋದು ಆ ಇದ್ರ ಮೇಲೆ, ಪ್ರತಿಬಿಂಬದ ಮೆರಿಟ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಅದೇನಲ್ಲ. ಹೀಗೆ ಇರಬೇಕು ಅಂತ ನೀವು, ಉಪಾಧಿ ಇರಬೇಕು, ಅದು ಇಂಪಾರ್ಟೆಂಟ್. ಉಪಾಧಿ ಇರಬೇಕು, ಬಾಹ್ಯ ಉಪಾಧಿನೋ ಒಡಗಿನ ಉಪಾಧಿನೋ ನಿತ್ಯೋಪಾಧಿನೋ ಅನಿತ್ಯೋಪಾಧಿನೋ ಅದು ಲೆಕ್ಕ ಇಲ್ಲ. ಉಪಾಧಿ ಇಲ್ಲದೆ ಪ್ರತಿಬಿಂಬ ಬರೋದಿಲ್ಲ, ಅದು ಮುಖ್ಯಾಂಶ. ನೀರು ಉಪಾಧಿ ಅಷ್ಟೇ, ಯಥಾ ಪ್ರಕಾರ ನೀರಲ್ಲಿ ನೀರು ಉಪಾಧಿ, ಅದೇ ರಿಫ್ಲೆಕ್ಷನ್ ಆಗುತ್ತೆ. ಅದು ಉಪಾಧಿ ಡಿಫರೆನ್ಸ್ ಇದೆ, ಕನ್ನಡಿಯಲ್ಲಿ ಕಾಣೋ ರೀತಿ ಬೇರೆ, ಅದರಲ್ಲಿ ಕಾಂಕೇವ್ ಲೆನ್ಸಲ್ಲಿ ಕಾಣೋದು ಬೇರೆ, ಕಾಂಕೇವ್ ಕಾನ್ವೆಕ್ಸ್ ಬೇರೆ, ಪ್ಲೇನ್ ಮಿರರ್ ಇರಬೇಕು. ಅದ್ರ ಕರೆಕ್ಟಾಗಿ ಕಾಣಿಸುತ್ತೆ, ಸ್ವಲ್ಪ ಕಾನ್ವೆಕ್ಸ್ ಕಾನ್ವೆಕ್ಸ್ ಆದರೆ ಅಲ್ಲಿ ವಿಕಾರವಾಗಿ ಕಾಣುತ್ತೆ. ನೀರಲ್ಲಿ ಆಚಾರ ಕಾಣೋದಿಲ್ಲ, ಸ್ಪಷ್ಟ ಕಾಣೋದಿಲ್ಲ ನೀರಲ್ಲಿ. ಅಲ್ಲಿ ರಿಫ್ಲೆಕ್ಷನ್ ಜಾಸ್ತಿ ಆಗೋದ್ರಿಂದಾಗಿನೇ ಬರಬೇಕಾದ್ರೆ ಡಿಸ್ಟಾಲ್ಟ್ ಆಗುತ್ತೆ. ಒಟ್ಟು ಏನಿದೆ ಅಲ್ಲಿ, ಉಪಾಧಿ ಇದೆ, ಅದನ್ನು ಗಟ್ಟಿ ಮಾಡ್ಕೊಂಡ್ರೆ ಸಾಕು. ಜೀವೇಶ್ವರ ಅಧೀನ ಕ್ರಿಯ ಜೀವಶ್ಚ ಈಶ್ವರೇ ಅಧೀನ ಕ್ರಿಯಾತ್ವೇ ಶ್ರುತಿಂ ಚ ಧ್ಯಾಯತಿ ಇವ ಇತಿ. ಶ್ರುತಿ ಹೇಳ್ತಾ ಇದೆ, ಈಶ್ವರೋ ಜೀವಂ ಧ್ಯಾಯತಿ ಇತ್ಯರ್ಥ. ಇವ ಶಬ್ದೋ ಅಲ್ಪಾರ್ಥೆ, ಅಂದರೆ ಜೀವನ ಮೂಲಕ ಪರಮಾತ್ಮ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ ಶ್ರುತಿ ಹೇಳಿದೆ. ಒಂದಿಷ್ಟು ಕಾ ಶ್ರುತಿ ಇದೆ, ಆಯ್ತು ಒಂದು ಕೋಟ್ ಮಾಡಿದ್ರೆ ಅಷ್ಟೇ. ಬ್ರಹ್ಮಸೂತ್ರದಲ್ಲಿ ಕೂಡ ಆಭಾಸ ಏವ ಚ ಸೂತ್ರ, ಆಭಾಸ ಏವ ಪ್ರತಿಬಿಂಬ ಅಂತ ಅರ್ಥ. ಜೀವ ಏನು ಪರಮಾತ್ಮನಿಗೆ ಪ್ರತಿಬಿಂಬನೇ ಆಗಿದ್ದ, ಆಭಾಸ ಏವ ಗೊತ್ತಾಯ್ತಾ, ಪ್ರತಿಬಿಂಬ ಮಾತ್ರ ಹೊರತು ಏನಿಲ್ಲ, ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಇದೆಲ್ಲ ಬೇಕಾಷ್ಟು ಪ್ರಮಾಣಗಳಿದೆ. ತೇನ ವಿನಾ ತೃಣಬಿನ ಚಲತೆ ಎಷ್ಟಿದೆ, ನರುತೆ ತತ್ಕ್ರಿಯತೆ ಕಿಂಚನಾರೆ, ಬೇಕಾಷ್ಟು ವೇದವಾಕ್ಯಗಳಿವೆ. ಹೊಸ ಹೊಸ ಯಾತ ಕೊಡ್ತಾರೆ ಅಂದರೆ ಒಂದೇ ಇದೆ ಅಂತ ಆಗಬಾರ್ದು ಅಂತ ಹೇಳಿ ಬೇರೆ ಬೇರೆ ಕೊಡ್ತಾರೆ. ಮುಂದೆ ತಥಾಪಿ ನಜಾಯತೆ ಇತಿ ಪುನರುಕ್ತಮಿತ್ಯಾಶಂಕ್ಯ ನೇದಂ ಭಗವದ್ವಾಕ್ಯಂ ಕಿಂತು ಉಕ್ತಾರ್ಥೆ ಸಮ್ಮತಿತ್ವೇನ ಮಂತ್ರವರ್ಣೋಯಂ ಉದಾಹ್ರಿಯತೆ ಇತ್ಯಾಹ ಅತ್ರೇತಿ. ಈಗ ಮುಂದೆ ನಜಾಯತೆ ಬ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಇದೇನು ಅಂತ ಪ್ರಶ್ನೆ ಬಂತು, ಅದಕ್ಕೆ ಹೇಳ್ತಾರೆ ಇದು ಮಂತ್ರವರ್ಣ. ಮಂತ್ರವರ್ಣ ಅಂದ್ರೆ ಏನು, ಎಲ್ಲಿ ಬಂದಿದೆ ಮಂತ್ರವರ್ಣ ಅನ್ನೋ ಪದ? ಸಾಮಂತ್ರವರ್ಣ ಏನು ಅನುವರ್ಣನೀಯ ಬಂದಿದೆ. ಮಂತ್ರವರ್ಣ ಶಬ್ದಕ್ಕೆ ಏನರ್ಥ ಇಲ್ಲಿ ಆಚಾರ ಕೋಟ್ ಮಂತ್ರವರ್ಣ ಶ್ರುತಿರ್ವೇದ ಅಂತ ಕೋಟ್ ಮಾಡಿದ್ದಾರೆ. ಮಂತ್ರವರ್ಣ ಅಂದ್ರೆ ವೇದ, ಅದು ವೇದ ಮಂತ್ರನೂ ಹಾಗೇ ಇದೆ. ಯಾವುದದು? ಕಠೋಪನಿಷತ್ತಿನ ಮಾತಿದೆ ವಿಚಾರ. ಇಷ್ಟೆಲ್ಲ ಏನಕ್ಕೆ ಭಗವಂತ ಹೇಳ್ತಾನೆ, ತಾನು ಕೋಟ್ ಮಾಡ್ತಾನೆ ಮತ್ತೆ ಯಾಕೆ, ವೇದಗಳನ್ನ ಪ್ರಮಾಣ ಅಂತ ತಾನು ತೋರಿಸೋದಕ್ಕೋಸ್ಕರ. ವೇದಗಳನ್ನ ನೋಡ್ಕೊಂಡು ಪರಮಾತ್ಮ ಹೇಳ್ತಾ ಇಲ್ಲ, ಉಳಿದವರಿಗೆ ಏನ್ ಮಾಡ್ತಿದ್ದಾನೆ, ವೇದಗಳನ್ನ ಪ್ರಮಾಣ ಅಂತ ಒಪ್ಪಲಿಕ್ಕೋಸ್ಕರ, ಒಪ್ಪಿಸ್ಲಿಕ್ಕೋಸ್ಕರ ಕೊಟೇಶನ್ ಕೊಡ್ತಾನೆ. ಅದಕ್ಕೆ ಆಚಾರ್ಯ ಮಾತು, ಅತ್ರ ಮಂತ್ರವರ್ಣೋಪ್ಯಸ್ತಿ ಇತ್ಯಾಹ, ಮಂತ್ರವರ್ಣವೂ ಇದು ಪ್ರಮಾಣವಾಗಿ ಇದೆ. ನ ಜಾಯತೆ ಯಾಕೆ ದೇಶತಃ ಅತ್ರ ಮಂತ್ರವರ್ಣೋಪ್ಯಸ್ತಿ ಇತ್ಯಾಹ ನ ಜಾಯತೆ ಇತಿ ನಚ ಈಶ್ವರ ಜ್ಞಾನಾತ್ ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಜೀವ ಕದಾಚಿದಪ್ಪಿ ನ ಜಾಯತೆ, ಕದಾಚಿತೆ ಅಬ್ರಿಯತೆ. ಜೀವನಿಗೆಂದು ಹುಟ್ಟಿಲ್ಲ, ನ ಜಾಯತೆ ಎಂದು ಸಾವಿಲ್ಲ, ನಾ ಮ್ರಿಯತೆ ಅದಕ್ಕೆ ನಿತ್ಯ ಅಂತ ಅರ್ಥ. ಹುಟ್ಟಿಲ್ಲ ಅಂದ್ರೆ ಅನಾದಿ, ಸಾವಿಲ್ಲ ಅಂದ್ರೆ ನಿತ್ಯ. ಜೀವ ಯಾರು? ಅನಾದಿ ಮತ್ತು ನಿತ್ಯನಾಗಿದ್ದಾನೆ. ನಾಯಂ ಭೂತ್ವಾ ಭವಿತಾ ವಾನ ಪೂಯ, ಹಿಂದೆ ಇಲ್ಲದೆ ಇದ್ದ ವ್ಯಕ್ತಿ ಈ ಹೊಸ ಬಂದಿದ್ದಲ್ಲ ಜೀವ, ಎಲ್ಲ ಕಾಲಕ್ಕೂ ಇರ್ತಾನೆ. ಉದಾಹರಣೆ ಹೇಳಿದಾಗ ಗಡಿಗೆ ಇಲ್ಲೇ ಇಲ್ಲ, ಮಣ್ಣಿನಿಂದ ಗಡಿಗೆ ಮಾಡಿದ್ರು, ಮಣ್ಣಿನ ಗಡಿಗೆ ಮಾಡಿದ್ಮೇಲೆ ಗಡಿಗೆ ಬಂದಿರಲಿಲ್ಲ. ಜೀವ ಹಾಗಲ್ಲ, ಜೀವ ಯಾವಾಗಲೂ ಕೂಡ ಏನಾಗಿದ್ದಾನೆ, ಇದ್ದಾನೆ. ಅದಕ್ಕೋಸ್ಕರ ನಾಯಂ ಭೂತ್ವಾ ಭವಿತಾವಾನ ಭೂಯ. ಮತ್ತೆ ಅಜಹ, ಅಜಹ ಅಂದ್ರೆ ಹುಟ್ಟಿಲ್ಲದವನು, ನಿತ್ಯ ನಿತ್ಯನಾದವನು, ಸಾವಿಲ್ಲದವನು. ಅಜಹ ಅಂದ್ರೆ ನಜಾಯತೆ, ನಿತ್ಯ ಅಂದ್ರೆ ನಮ್ರಿಯತೆ. ಒಟ್ಟು ತಾತ್ಪರ್ಯ ಶಾಶ್ವತ ಜೀವ ನಿತ್ಯ. ಅಯಂ ಪುರಾಣ, ಪುರಾಣ ಪುರಾಣಿ ಅನತೀತಿ ಪುರಾಣ ಆಚಾರ ಅರ್ಥ ಬರೀತ. ದೇಹದಿಂದ ದೇಹಕ್ಕೆ ಹೋಗ್ತಾನೆ, ದೇಹಾಂತರ ಪ್ರಾಪ್ತಿ ಜೀವನಿಗಿದೆ, ಪರಮಾತ್ಮನಿಗೆ ಅದೂ ಇಲ್ಲ. ಇದು ಜೀವಪರನೂ ಅರ್ಥ ಮಾಡ್ತಾರೆ, ಪರಮಾತ್ಮ ಪರನೂ ಅರ್ಥ ಮಾಡ್ತಾರೆ. ಇದಕ್ಕೆ ನಹನ್ಯತೆ ಹನ್ಯಮಾನೇ ಶರೀರೇ, ಅದಕ್ಕೇನೆ ತಾವು ಹೋ ನ ವಿಜಾನೀತ ಎಷ್ಟೈನಂ ಮನ್ಯತೆ ಹತಂ ಹನ್ಯಮಾನೇ ಶರೀರೆ. ದೇಹ ನಾಶವಾದಾಗಲೂ ಜೀವ ಏನಾಗೋದಿಲ್ಲ, ನಾಶ ಆಗೋದಿಲ್ಲ. ಪಿತೃಕಾರ್ಯದ ಕಾನ್ಸೆಪ್ಟ್ ಇರೋದೇ ಅದರೊಳಗೆ. ಜೀವ ನಾಶವಾಗಿದ್ದ ಅಂದ್ರೆ ಏನ್ ಮಾಡ್ಬೇಕಾಗಿರಲಿಲ್ಲ, ಪಿತೃಕಾರ್ಯ ಬೇಕಿರಲಿಲ್ಲ. ಆದ್ರಿಂದ ಕೆಲವು ತಿಳ್ಕೊಂಡ್ಬಿಟ್ಟು ಪಿತೃಕಾರ್ಯ ಬಿಟ್ಟು ಬಿಡ್ತಾರೆ. ಆದ್ರೆ ಪಿತೃಕಾರ್ಯ ಮಾಡಬೇಕು ಅಂತ ವಿಧಿನೇ ಇದೆ ಅಂತ ಪ್ರೂವ್ ಮಾಡ್ತಾ ಇದೆ. ಹುಟ್ಟೇ ಇಲ್ಲ ಅಂತ ಹೇಳಿದ್ರೆ ಉದಾಹರಣೆ ಕೆಲವು ಪದಾರ್ಥ ಇದೆ. ಜೀವ ಇದ್ದಾನೆ, ಈಗ ಜೀವ ಇದ್ದಾನೆ, ದೇಹ ಇದೆ. ದೇಹಕ್ಕೇನಿದೆ ಈಗ? ಹುಟ್ಟಿದೆ, ಆಮೇಲೆ ಏನಿದೆ? ಸಾವು ಇದೆ. ಆದ್ರೆ ಜೀವನಿಗೆ ಆ ರೀತಿ ಹುಟ್ಟು ಹುಟ್ಟ ಅಂತ ಪ್ರಶ್ನೆ ಬಂದ್ರೆ ಇಲ್ಲ ಅಂತ ಹೇಳಿ ಗೊತ್ತಾಯ್ತಾ. ಹುಟ್ಟದೇ ಇರತಕ್ಕಂತ ಅನಾದಿಯಾಗಿರೋ ಪ್ರಾಗಭಾವ ಇದೆ. ಈಗ ಏನಿದು ಅನಾದಿ ಕಾಲದಿಂದ ಒಂದು ಪದಾರ್ಥ ಇದ್ದ ತಕ್ಷಣ ಹೋಯ್ತು ಗೊತ್ತಾಯ್ತಾ. ಆ ಎಷ್ಟು ಕಾಲದಿಂದ ಇರಲಿಲ್ಲ ಅಂದ್ರೆ ಅನಾದಿ ಕಾಲದಿಂದ ಇರಲೇ ಇಲ್ಲ. ಅದಕ್ಕೆ ಹುಟ್ಟಿಲ್ಲದ್ದು, ನಿತ್ಯ ಅಂದ್ರೆ ಸಾವಿಲ್ಲದ್ದು, ಅಜ ಅಂದ್ರೆ ಹುಟ್ಟಿಲ್ಲದ್ದು. ಯಾಕೆ ವ್ಯತ್ಯಾಸ ಇದೆ? ಉದಾಹರಣೆಗೆ ಈಗ ಪ್ರಾಗಭಾವ ಹೋಯ್ತು, ಈಗ ಒಂದು ಗಡಿಗೆ ಬಂದು ಬಿಡುತ್ತೆ. ಈಗ ಪ್ರಾಗಭಾವ ಒನ್ಸ್ ಫಾರ್ ಆಲ್ ಗಾನ್ ಅದು ಗೊತ್ತಾಯ್ತಾ. ಮತ್ತೇನು ಪ್ರಶ್ನೆ ಬರಲೇ ಇಲ್ಲ. ಸೊ ಒಂದು ಹುಟ್ಟಿದ್ದು ಪದ ಆಮೇಲೆ ನಿತ್ಯ ಆಗಿರಬಹುದು. ಉದಾಹರಣೆಗೆ ಮುಕ್ತಿ ಜೀವ ಇನ್ನೂ ಹೋಗಿಲ್ಲ, ಮುಕ್ತಿಗೆ ಹೋಗ್ತಾನೆ. ಮುಕ್ತಿ ಏನದು? ನಿತ್ಯ ಗೊತ್ತಾಯ್ತಾ. ಮುಕ್ತಿ ನಿತ್ಯ ಅದು, ಆದ್ರೆ ಹುಟ್ಟಿದೆ ಪ್ಲಸ್ ನಿತ್ಯ ಅರ್ಥ ಆಯ್ತಾ. ಕೆಲವು ಇದೆ ಅನಾದಿ, ಅದು ಹುಟ್ಟೇ ಇಲ್ಲ ಆದ್ರೆ ಅನಿತ್ಯ. ಅದು ಹುಟ್ಟ ಹೇಳಿಲ್ಲ ಅನ್ನೋ ಪ್ರಾಗಭಾವ ಇದೆ ಈಗ. ಅದು ಇಲ್ಲೇ ಅನಾದಿ ಕಾಲದಿಂದ ಒಂದೊಂದು ಗಡಿಗೆ ಇಟ್ಟ ಒಂದು ತಕ್ಷಣ ಹೋಯ್ತು ಪ್ರಾಗಭಾವ ಹೋಗ್ಬಿಡ್ತು ಗೊತ್ತಾಯ್ತಾ. ಅನಾದಿಯಾಗಿದ್ರು ಕೂಡ ನಿತ್ಯತ್ವ ಇಲ್ಲ, ಕೆಲವರಿಗೆ ಸಾದಿಯಾಗಿದ್ರು ಕೂಡ ಅನಿತ್ಯತ್ವ ಇಲ್ಲ. ಜೀವನಿಗೆ ಏನಿದೆ ಅಂದ್ರೆ ಅನಾದಿನಾಗಿದ್ದಾನೆ, ನಿತ್ಯನೂ ಆಗಿದ್ದಾನೆ. ಎರಡು ಆಗಿ ಇನ್ನೂ ಗ್ರೇಟ್ ಆಯ್ತಾ ಗೊತ್ತಾಯ್ತಾ. ಬರೀ ಅನಾದಿ ಅಂದ್ರೆ ಗ್ರೇಟ್, ಬರೀ ನಿತ್ಯ ಅಂದ್ರೆ ಗ್ರೇಟ್. ಅನಾದಿ ಪ್ಲಸ್ ನಿತ್ಯ ಆಗಿಬಿಟ್ಟಾಗ ಸಂಸಾರ ಅನಾದಿ ಕಾಲದಿಂದ ಇದೆ. ಅಪ್ರೋಕ್ಷ ಜ್ಞಾನ ಬಂದ ಮೇಲೆ ಮೋಕ್ಷ ಕೊಟ್ಟ ಹೋಗ್ಬಿಡುತ್ತೆ. ಅನಾದಿ ಕಾಲದ ಹೋಯ್ತೀಗ ಗೊತ್ತಾ. ಅದು ಅನಾದಿ ಕಾಲ ಹೋಗೋದಿಲ್ಲ ಅಂದ್ರೆ ಸಂಸಾರ ಹೋಗೋದಿಲ್ಲ ಅಂತ ಆಗ್ಬಿಡುತ್ತೆ ಅರ್ಥ ಆಯ್ತಾ. ಅದ್ರ ಮುಕ್ತಿ ಬಂತು, ಹೊಸ್ತಾ ಬಂತು, ಅದು ನಿತ್ಯ. ಆದ್ರೆ ಜೀವ ಅನಾದಿನಾಗಿದ್ದಾನೆ, ನಿತ್ಯನೂ ಆಗಿದ್ದಾನೆ. ಇದು ದೇವನ ಬಗ್ಗೆ. ದೇವ್ ಜೀವನೇ ಅನಾದಿ ನಿತ್ಯನಾದ ಪರಮಾತ್ಮ. ಎರಡ ಕಾಲ ಅಸ್ವತಂತ್ರನಾದ ಜೀವನೇ ಹೀಗಿರ್ಬೇಕಾದ್ರೆ ಸ್ವತಂತ್ರನಾದ ಪರಮಾತ್ಮ ಅನಾದಿ ಮತ್ತು ನಿತ್ಯ. ಅತ್ರ ವರ್ಣವನ್ನು ಅಂತರ ವರ್ಣೋಕ್ತಿ ಸ್ತೀಹ ಸ್ತೀತ್ಯ ನ ಜಾಯತೆ ಇತಿ ನಚ ಈಶ್ವರ ಜ್ಞಾನವತ್ ಭೂತ್ವಾ ಭವಿತಾ ತದ್ಧಿ ತದೈಕ್ಷತಾ ದೇಶತಃ ಕಾಲತೋ ಯೋಸೋ ಅವಸ್ಥಾ ತಸ್ವತೋನ್ಯತಃ ಅವಿರುಕ್ತಾವಬೋಧಾತ್ಮ ಇತ್ಯಾದಿ ಶ್ರುತಿ ಸ್ಮೃತಿ ಸಿದ್ಧಂ. ತದೈಕ್ಷತ ಅಂತ ಶ್ರುತಿ, ದೇಶತಃ ಕಾಲತ ಅಂಬುದು ಸ್ಮೃತಿ, ಇತ್ಯಾದಿ ಶ್ರುತಿ ಸ್ಮೃತಿ ಸಿದ್ಧಂ. ಶ್ರುತಿಯಿಂದನೂ ಸಿದ್ಧ, ಸ್ಮೃತಿಯಿಂದನೂ ಸಿದ್ಧ ಅಂತ ಹೇಳಿದರು. ಅದನ್ನು ಹೇಳ್ತಾರೆ ಮುಂದೆ, ಇದಕ್ಕೆಲ್ಲ ಅರ್ಥ ಹೇಳ್ತಾರೆ. ತಥಾಪಿ ನ ಜಾಯತೆ ಇತಿ ಪುನರುಕ್ತಮಿತ್ಯಾಶಂಕ್ಯನೇದಂ ಭಗವದ್ವಾಕ್ಯಂ. ಹೇಳಿದ್ದೇನೋ ಅನಾದಿತ್ಯ ಅಂತ ಹೇಳ್ತಾನೇ ಬಂದಿದ್ದೀರಿ, ಮತ್ತಿನ್ನೊಂದು ಹೇಳಿ ನ ಜಾಯತೆ ಎಂಬ ರೀತಿ ಅಂತ ಹೇಳಿ. ಪುನರುಕ್ತಿ ಆಯ್ತಲ್ಲ, ರಿಪಿಟೇಷನ್ ಆಯ್ತಲ್ಲ ಅಂದ್ರೆ ಆಗಿಲ್ಲ. ಅದಕ್ಕೇನಿದು ಕೊಟೇಶನ್ ಇದು, ಕೊಟೇಶನ್ ಆದಾಗ ಏನಲ್ಲ ಪುನರುಕ್ತಿ ಅಲ್ಲ. ಕೊಟೇಶನ್ ಕೂಡ ಉದ್ದೇಶ ಏನು ಹೇಳೋ ವಿಷಯ ಅಂದ್ರೆ ದೃಢ ಮಾಡೋದಕ್ಕೋಸ್ಕರ, ಆದ್ರಿಂದ ರಿಪಿಟೇಷನ್ ಅಲ್ಲ. ಯಾವುದಕ್ಕೆ? ದೇಹ ವ್ಯಾಪ್ತಿ ಅಲ್ಲ, ಜೀವನಿಗೆ ವ್ಯಾಪ್ತಿ ಇಲ್ಲ ಹೇಳಿದ್ರು. ಪರಮಾತ್ಮನ ವ್ಯಾಪ್ತಿ ಇದೆ. ಎಲ್ಲಿದೆ ದೇವರು ದೇಹ ತರ ಪ್ರಾಪ್ತಿ ಎಲ್ಲಿದೆ ದೇವರಿಗೆ? ಇರೋದು ಬೇರೆ. ಉದಾಹರಣೆ ಆಕಾಶ ಇದೆ, ಈಗ ಎಲ್ಲ ಕಡೆ ಆಕಾಶ ಇದೆ. ಒಂದು ಘಟಾಕಾಶ ಅಂತಾರೆ, ಘಟ ಮಾಡಿದ್ರೆ ಒಳಗೆ ಆಕಾಶ ಇದೆ. ಘಟ ಹೊಡಿತು ಹೋಯ್ತು, ಆದ್ರೆ ಆಕಾಶ ಹೊತ್ತಾಗ ಬಂದಿಲ್ಲ, ಹೊತ್ತಾಗ ಹೋಗೂ ಇಲ್ಲ. ಆ ರೀತಿ ದೇವರಿರೋದ್ರಿಂದ ಹುಟ್ಟು ನಾಶ ಇಲ್ಲ. ವ್ಯಾಪ್ತಿ ಅದನ್ನ ಹೇಳೇ ಇದ್ದೀವಿ ನಾವು. ಅದನ್ನ ಅದಕ್ಕೆ ಹೆಂಚೆ ಕಿಂಚೆ ಜಗತ್ಸರ್ವಂ ಹೇಳಿದ ಮೇಲೆ ಎಲ್ಲದರಲ್ಲೂ ಬಂದೋಯ್ತು ಪರಮಾತ್ಮ. ಆ ಇರುವಿಕೆ ಬೇರೆ, ಹುಟ್ಟುವಿಕೆ ಬೇರೆ. ಇರುವಿಕೆ ಅಂತ ಹೇಳಿದ್ರೆ ಇರೋದಷ್ಟೇ, ಹುಟ್ಟುವಿಕೆ ಅಂದ್ರೆ ಇಲ್ಲದೆ ಇರೋದು ಬರೋದು. ಹೇಳಿದ ಮೇಲೆ ರಾತ್ರಿ ಕತ್ತಲಲ್ಲಿ ಯಾರು ಕಾಣ್ತಾ ಇಲ್ಲ, ಇದು ಗಾಢಾಂಧಕಾರ, ಲೈಟ್ ಹೋಗಿಬಿಟ್ಟಿದೆ. ಯಾರು ಇಲ್ಲ ಅಲ್ಲ, ಈಗ ಏನ್ ಹೇಳ್ಬೇಕು ಅದಕ್ಕೆ? ಯಾರು ಕಾಣ್ತಾ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಲೈಟ್ ಬಂತು, ಎಲ್ಲರೂ ಕಾಣ್ತಾರೆ, ಹುಟ್ಟುಬಿಟ್ರು ಅಂತ ಹೇಳೋದಿಲ್ಲ. ಏನಂತಾರೆ? ಇರೋರು ಕಾಣಿಸಿದ್ರು ಅಷ್ಟೇ. ಅದಕ್ಕೆ ಇರೋದಕ್ಕಂದ್ರೆ ಏನಂತಾರೆ ಅದಕ್ಕೆ? ವ್ಯಕ್ತಿ, ಅಭಿವ್ಯಕ್ತಿ, ವ್ಯಕ್ತಿ ಅದು. ಆದರೆ ಇಲ್ಲದೆ ಇರೋರು ಕಂಡು ಬಂದ್ರೆ ಹುಟ್ಟು ಅಂತ ಕರಿಬೇಕು. ಇಲ್ಲದೆ ಇರೋರು ಕಂಡು ಬಂದ್ರೆ ಹುಟ್ಟು. ಇರೋ ಪದಾರ್ಥ ಇದೆ ಅಲ್ಲಿದ್ದ ಇಲ್ಲಿ ಕೊಡು ಅಂತಾರೆ, ಕೊಟ್ಟ ಅಂತಾರೆ. ಮಾಡಿದ ಅಂತ ಕರೆಯೋದಿಲ್ಲ, ಕ್ರಿಯೇಟ್ ಮಾಡಿಕೊಡ್ತಾನೆ, ಮಾಡಿದ ಅಂತ ಕರೀತಾರೆ. ಕೊಟ್ಟ ಬೇರೆ, ಮಾಡಿದ ಬೇರೆ. ಮಾಡಿ ಕೊಟ್ಟ ಇನ್ನೊಂದು ಇನ್ನೊಂದು ಅಂತ. ಆ ಅರ್ಥದಲ್ಲಿ ಇರೋದು ಕಂಡಾಗ ಅಭಿವ್ಯಕ್ತಿ ಅಂತ. ಬಾವಿ ತೋಡ್ತಾ ನೀರು ಬರುತ್ತೆ, ಎಲ್ಲಿಂದ ಬರುತ್ತದ? ಇರೋ ನೀರು ಕಾಣಿಸುತ್ತಷ್ಟೆ, ಇರೋ ನೀರು ಕಾಣಿಸುತ್ತೆ ಹೊರತು ನೀರಿಲ್ಲದವರು ಎಷ್ಟು ಸಾವಿರ ಅಡಿ ಹೊರದು ಸಿಗೋದಿಲ್ಲ, ಕೋಟಿ ಅಡಿ ಹೊರದು ಸಿಗೋದಿಲ್ಲ. ನೀರಿದ್ದರೆ ಕಾಣಿಸ್ತು ಅಭಿವ್ಯಕ್ತಿ ಅಂತ ಹೇಳಿದ್ರು ಗೊತ್ತಾಯ್ತಾ. ಉಪಲಬ್ಧಿ ಅನುಪಲಬ್ಧಿ, ಕಾಣದೇ ಇದ್ದ ಪದಾರ್ಥ ಕಾಣಿಸ್ತು. ನಮ್ಗೆ ಸಿಗದೇ ಇದ್ದ ಪದಾರ್ಥ ಸಿಕ್ತು ಅಷ್ಟೇ ಹೊರತು ಹೇಳಿಲ್ಲ. ಈಗ ಅಮೆರಿಕನ ಕೊಲಂಬಸ್ ಸೃಷ್ಟಿ ಮಾಡಿದಂತ ಕರೀತಾರೆ, ಏನಂತ ಕರೀತಾರೆ, ಡಿಸ್ಕವರ್ಡ್ ಅಮೆರಿಕ ಅಂತಾರೆ. ಇರೋದನ್ನ ಹುಡುಕಿ ಕಂಡಿಡಿದ, ಇನ್ವೆಂಟ್ ಅಂದ್ರೆ ಹೊಸ್ತಾಗಿ ಹುಡುಕಿದ, ಹೊಸ್ತಾಗಿ ಬಂದ್ರೆ ಇನ್ವೆನ್ಷನ್, ಇರೋದನ್ನ ತಿಳ್ಕೊಂಡ್ರೆ ಡಿಸ್ಕವರಿ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನಿನಹನ್ಯತೆ ಹನ್ಯಮಾನೇ ಶರೀರೇ ಪುರತ್ ಪುನರುಕ್ತ ಮಿತ್ಯಾಶಂಕೆ ನೇದಂ ಭಗವದ್ವಾಕ್ಯಂ ಕಿಂತು ಉಕ್ತಾರ್ಥೇ ಸಮ್ಮತಿತ್ವೇನ ಮಂತ್ರವರ್ಣೋ ಯಮುದಾಕ್ರಿಯತ ಇತ್ಯಾಹ ಅತ್ರೇತಿ. ಇದು ಪುನರುಕ್ತಿ ಆತಕ್ಕಾಗಲಿಲ್ಲ ಅಂದ್ರೆ ಇದು ವೇದದ ಕೊಟೇಶನ್ ಆದ್ದರಿಂದ ಹೇಳಿದ. ಮಂತ್ರವರ್ಣ ಶಬ್ದಕ್ಕೆ ಅರ್ಥ ಏನಂತಾಯ್ತು, ವೇದ ಅಂತ ಅರ್ಥ. ನಾನು ಜೀವ ಸ್ವರೂಪೇಣ ಭೂತ್ವ ದೇಹ ಸಂಬಂಧೇನ ಭವಿತೈವ, ಜೀವ ಅನಾದಿಕಾರದಿದ್ರೂ ಕೂಡ ದೇಹ ಸಂಬಂಧ ಇದೆ ಜೀವನಿಗೆ. ಅದೇ ರೀತಿ ದೇವರ ಬಗ್ಗೆ ಹೇಳ್ತಿರೋ ಅಂದ್ರೆ ತತ್ ಕಥಮುಚ್ಚತೆ ಭೂತ್ವ ಭವಿತ ಅನಾಯಿತಿ ಇತ್ಯಥೋ ಅನ್ಯಥಾ ವ್ಯಾಚಷ್ಟೇ ನಚೇ ಜೀವೋ ನ ಜಾಯತೆ ಚೇತ್ ತರ್ಹಿ ಯಥಾ ಈಶ್ವರ ಜ್ಞಾನಂ ವೃದ್ಧಿಹಾತಾದಿ ವರ್ಧಿತಂ ಭೂತ್ವೈವ ಕದಾಚಿತ್ ಅಚಿಂತ್ಯ ಶಕ್ತಿಯ ಭೂತಮಿತಿ ವ್ಯವಹಾರ ಆಲಂಬನಂ ತಥಾ ಜೀವೇಪಿ ಕಿಂ ಜನನ ವ್ಯವಹಾರಾತ ನಿಮಿತ್ತ ಇತಿ ಪೃಚ್ಛಾಯಾಂ ನಾಯಿತ್ಯನೇನ ಉಚ್ಯತೆ ಇತ್ಯರ್ಥ. ಭೂತ್ವಾ ಭವಿತ ನ ಪರಮಾತ್ಮ ಭೂತ್ವಾ ಭವಿತ, ಕೃಷ್ಣನ ಅವತಾರವಾಯಿತು, ಹೊಸ್ತಲ್ಲ ಅದು, ಕೃಷ್ಣ ಇರೋ ರೂಪನೇ ಕಾಣಿಸ್ತು ಮಾಯ ಆಯಿತು, ರಾಮಾವತಾರವಾಯಿತು ಇರೋದೇ ಕಾಣಿಸ್ತು ಹೋಯಿತು. ಆದ್ರೆ ಭೀಷ್ಮರು ಹುಟ್ಟಿದ್ರು, ಹುಟ್ಟಿದ್ರೆ ಮೊದಲು ಭೀಷ್ಮರು ಇರಲಿಲ್ಲ, ವಾಲಿ ಹುಟ್ಟಿದ ಅಂದ್ರೆ ಹುಟ್ಟಿದ, ಅರ್ಜುನ ಹುಟ್ಟಿದ ಅಂದ್ರೆ ಹುಟ್ಟಿದ, ಆದ್ರೆ ಕೃಷ್ಣ ಹುಟ್ಟಿದ ಅಂತ ಹೇಳಬಾರ್ದು. ಯಾತಕ್ಕೆ? ಇರೋ ರೂಪ ಕಾಣಿಸುತ್ತಷ್ಟೇ. ಎಲ್ಲಾ ರೂಪಗಳು ಅನಾದಿ ಮತ್ತು ನಿತ್ಯ, ದೇವರ ಮಹಿಮೆ. ಎಲ್ಲ ರೂಪಗಳು ಒಂದೇ ಕಾಲಕ್ಕಿದೆ, ಒಂದು ಅನಾದಿಯಾಗಿದೆ ನಿತ್ಯವಾಗಿದೆ, ವಿಶೇಷ ಮಹಿಮೆ. ಆದ್ರೆ ಹೇಳಿಲ್ಲ ವಾಲಿ ರೂಪ ಇದ್ದಾಗ ಇಂದ್ರದೇವರಿಗೆ ಅರ್ಜುನ ರೂಪ ಇಲ್ಲ, ಅರ್ಜುನ ರೂಪ ಇದ್ದಾಗ ವಾಲಿ ರೂಪ ಇಲ್ಲ, ಈಗೆರಡೂ ಇಲ್ಲ, ಇಂದ್ರ ರೂಪ ಇದೆ. ಆಮೇಲೆ ಮುಂದೆ ಹೋದ್ಮೇಲೆ ಮುಕ್ತರಾಗಿಬಿಡ್ತಾರೆ. ಜೀವ ಇದೆ ಆದ್ರೆ ಇದೆಲ್ಲ ಬದಲಾಗೋಯ್ತು, ದೇವರಿಗೆ ಆಗಲ್ಲ. ಅನಂತ ರೂಪಗಳು ಎಲ್ಲ ಕಾಲಕ್ಕೂ ಉಂಟು, ಮಹಾಲಕ್ಷ್ಮಿಗೂ ಹಾಗೆ ಉಂಟಾದ್ರಿಂದಾಗಿನೇ ನಾಯಂ ಭೂತ್ವಾ ಭವಿತ ಅಂದ್ರೆ ಹೊಸ್ತಾಗಿ ಹುಟ್ಟು ಬದಲೇ ಇದ್ದವನು ಹೊಸ್ತಾಗಿ ಅಭಿವ್ಯಕ್ತನಾದ ಅಂತ ಕರಿಬಾರ್ದು, ಹುಟ್ಟಿದ ಅಂತಾನೆ ಕರಿಬೇಕು. ಯಾವುದಕ್ಕೆ? ದೇಹಾಪೇಕ್ಷೆಯ. ಭೀಷ್ಮರು ಹೊಸಗಳಾಗಿದ್ದಾರೆ, ದ್ವಿನಾಮಕ ಹೊಸವಾಗಿ ಭೀಷ್ಮ ರೂಪದಿಂದ ಹುಟ್ಟಿ ಬರ್ತಾರೆ. ಬೃಹಸ್ಪತ್ಯಾಚಾರ್ಯರಾಗಿ ದ್ರೋಣಾಚಾರ್ಯ ಮೊದಲೇ ಇದ್ದಾರೆ, ದ್ರೋಣ ರೂಪದಿಂದ ಹುಟ್ಟಿ ಬರುತ್ತಾರೆ, ದ್ರೋಣ ರೂಪನ್ನು ಬಿಟ್ಟು ಹೇಳ್ಬಿಡ್ತಾರೆ. ದ್ರೋಣರು ಹತರಾದರು, ಆದ್ರೆ ಕೃಷ್ಣ ಹತನಾದ ಹೇಳಬಾರದು, ರಾಮ ಹತನಾದ ಪ್ರಶ್ನೆ ಇಲ್ಲ. ಯಾತಕ್ಕೆ? ದೇಹಕ್ಕೂ ನಿತ್ಯತ್ವ, ದೇವರ ದೇಹಕ್ಕೂ ನಿತ್ಯತ್ವ ಇದೆ, ಪಾತ್ರ ಸ್ವರೂಪಕ್ಕೂ ನಿತ್ಯತ್ವ ಇದೆ, ದೇವರ ಮಹಿಮೆ. ಅದು ಆ ರೀತಿ ಜೀವ ಅಲ್ಲ. ವಾನಭೂಯ ಅಜೋ ನಿತ್ಯ ಶಾಶ್ವತ ಅಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ ಜೀವೋ ನ ಜಾಯತೆ ಚೇತ್ ಇತಿ ತಥಾ ನನ್ನ ಈಶ್ವರ ಜ್ಞಾನಸ್ಯ ಉಕ್ತ ಪ್ರಕಾರಂ ಭೂತ್ವಾಭವನಂ ಕುತಸ್ಸಿದ್ಧಂ ಏನ ಜೀವಸ್ಯ ತಥಾ ಅಭಾವ ಸಂಭಾವನೆಯ ಉದಾಹರಿಯತೆ ಇತ್ಯತಃ ತದ್ಧಿ. ಜೀವನಿಗೆ ಹೀಗೆ ಹೇಳಿ ಇಲ್ಲ, ಇರೋ ಜೀವ ಕಾಣೋದಲ್ಲ, ಇರೋ ಜೀವ ಇದ್ದಾನೆ, ದೇಹಗಳು ಮಾತ್ರ ಕಾಣುತ್ತೆ ಅಂತ ಹೇಳಿದರೆ ದೇವರಿಗೆ ಹಾಗಿಲ್ಲ ಅಂದರೆ, ದೇವರಿಗೆ ಹಾಗಿಲ್ಲ ಅಂತ ಹೇಗೆ ಹೇಳುತ್ತೀರಿ ಅಂದರೆ ಆಧಾರ ಕೊಡ್ತಾರೆ. ತದ್ ಈಶ್ವರ ಜ್ಞಾನಸ್ಯ ಉಕ್ತ ಈಶ್ವರನ ಜ್ಞಾನವಾಗಲಿ ಈಶ್ವರನ ಇರಬೇಕೇ ಆಗಲಿ ಎರಡು, ದೇವರಿಗೆ ಜ್ಞಾನ ಬಂತು ಅಂತ ಹೇಳಬಾರದು. ಜೀವನಿಗೆ ಜ್ಞಾನ ಬಂತು, ಶಾಸ್ತ್ರ ಓದ್ದ ಜ್ಞಾನ ಬಂತು ಅನ್ನಬೇಕು. ದೇವರಿಗೆ ಇರೋ ಜ್ಞಾನ ಜಗತ್ತು ಕೊಡ್ತಾನೆ ಹೊರತು ಹೊಸ್ತಾಯ ದೇವರಿಗೆ ಬರೋ ಪ್ರಶ್ನೆ ಇಲ್ಲ. ಭೂತ್ವಾ ಭವನಂ ಶ್ರುತಿ ಸ್ಮೃತಿ ಸಿದ್ಧಂ, ಭೂತ್ವಾ ಭವನಂ ಇದ್ದು ಕಾಣುವಿಕೆ ಅಂತ. ಅಭೂತ್ವಾ ಭವನ ಅಂದ್ರೆ ಏನು? ಇಲ್ಲದೆ ಇದ್ದಿದ್ದು ಕಾಣುವಿಕೆ. ಯಾಕೆ ಹೇಳ್ಬಾ? ಇದ್ರತಾನೆ ಹೇಳೋದು ನಾವೀಗ, ಇನ್ನು ಜ್ಞಾನ ಬಂತು ಅಂತ ಅಭಿವ್ಯಕ್ತಿ ಆಯ್ತು ಅಂತ ಹೇಳೋದಿಲ್ಲ ನಾವೀಗ. ಯಾವಾಗ ಅಭಿವ್ಯಕ್ತಿ ಆಯ್ತು ಅಂತ ಹೇಳ್ತೇವೆ? ಮರ್ತ ಹೋಗಿತ್ತು, ಆಗ ಹೋ ಈಗ ಗೊತ್ತಾಯ್ತು ಅಂತ. ಎರಡು ನಮ್ಮಲ್ಲಿ ಎರಡು ವ್ಯವಹಾರ ಇದೆ. ಹೊಸ್ತಾಗಿ ಓದ್ದಾಗ ಜ್ಞಾನ ಹೌದು, ಗೊತ್ತೇ ಇರಲಿಲ್ಲ, ಹೊಸ್ತಾಗಿ ಗೊತ್ತಾಯ್ತು ಅಂತ ಹೇಳ್ತಾನೆ. ಇದು ಹೇಳಿದ್ರೆ ಇದು ಗೊತ್ತಿತ್ತು, ಈಗ ಜ್ಞಾಪಕ ಆಯ್ತು ಅಂತ ಹೇಳ್ತಾನೆ. ಆದ್ರಿಂದ ಅಂಥ ಜ್ಞಾನ ಜೀವನಿಗೆ ಎರಡು ಜ್ಞಾನವೂ ಇದೆ, ಗೊತ್ತಿತ್ತು. ಅರ್ಜುನನಿಗೂ ಕೂಡ ಹಾಗೇನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ, ನನಗೆ ಜ್ಞಾನ ಬಂತು, ಹೋಗಿದ್ದ ಜ್ಞಾನ ಮತ್ತೆ ಬಂತು ಅಂತ ಹೇಳಿದ. ಸ್ಮೃತಿರ್ಲಬ್ಧ, ನನಗೆ ಸ್ಮರಣೆ ಬಂತು ಅಂತ ಹೇಳ್ತಾನೆ. ಆದರೆ ನಾವೆಲ್ಲ ಹಾಗೆ ಹೇಳಾಗಿಲ್ಲ, ಏನು ಮತ್ತು ಗೊತ್ತಿಲ್ಲ ತಿಳ್ಕೊಂಡ್ವಿ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಎಷ್ಟಿತ್ತು ಎಷ್ಟಿತ್ತು ಜ್ಞಾನ? ಉದಾಹರಣೆಗೆ ನೀವು ಸ್ವರೂಪದಲ್ಲಿ ಇತ್ತು ಅಂತ ತಿಳ್ಕೊಂಬೋಣ. ಒಂದು ಬೇವಿನ ಬೀಜ ಹಾಕಿದಿರಿ, ದೊಡ್ಡ ಮರ ಬೆಳೀತು, ಅದು ಹುಟ್ಟಿತು ಅಂತ ಹೇಳ್ತೀರೋ ಅಭಿವ್ಯಕ್ತಿ ಆಯ್ತು ಅಂತ ಕರಿತೀರಾ? ಯಾಕೆ? ಬೀಜದಲ್ಲಿತ್ತಲ್ಲ, ಬೀಜದಲ್ಲಿತ್ತಲ್ಲ, ಬೀಜದಲ್ಲಿದ್ದರೆ ಏನಾಯ್ತದೋ? ಇಷ್ಟಿದ್ದು ಇಷ್ಟು ದೊಡ್ಡದಾಗಿದ್ದೆ, ಏನದು ಬೆಳೆದಿದೆ. ಆ್ಯಕ್ಚುಲಿ ಬೆಳೆದೇನು ತೊಪ್ಪಲೇಬೇಕಂದ್ರೆ ಬೇವಿನ ಬೀಜ ಹೌದು, ಬೇವಿನ ಗಿಡ ಹೌದು, ಬೇವಿನ ಮರನೂ ಹೌದು, ಬೆಳೆದಿದೆ. ಆದ್ರೆ ಬಹಳ ಕೃಷ್ಣ ದೊಡ್ಡ ಕೃಷ್ಣ ಬೆಳವಣಿಗೆ ಇಲ್ಲ, ಯಾವಾಗ ಪೂರ್ಣ ಪರಮಾತ್ಮ ಗೊತ್ತ. ಇದೆಲ್ಲ ಯಾತಕ್ಕೆ ತಿಳ್ಕೊಬೇಕು ಅಂದ್ರೆ ದೇವ್ರ ಮಹಿಮೆ ಗೊತ್ತಾಗ್ಲಿಕ್ಕೆ. ನಾವೆಷ್ಟು ನಮ್ಮಿಂದ ದೇವ್ರ ಭಿನ್ನನಾಗಿದ್ದಾನೆ ಅಂತ ಇದು ಅರ್ಥ ಆಗ್ತವರು ಅಂತ ಏನಾಗುತ್ತಾಗ ದೇವ್ರ ಮಹಿಮೆ ಭಾರಿ ದೊಡ್ಡದು. ಆಯುಧ ತಗೊಂಡು ಹೊಡೆದ, ಆಮೇಲೆ ಬರೀ ಕೈಯಲ್ಲಿ ಹೊಡೆದ ಏನಾದ್ರು ಏನ್ ಡಿಫರೆನ್ಸ್ ಬಂತಾಗ? ಆಯುಧ ತಗೊಂಡು ಹೊಡೆದ ಅಂತ ಹೇಳಿದಾಗ ಶಕ್ತಿ ಯಾವ್ದಾಯ್ತದೋ, ಬರೀ ಕೈಯಲ್ಲಿ ಹೊಡೆದ ಅಂದಾಗ ಏನಾಯ್ತಾಗ? ಅವನ್ದ ಆ ದೇವ್ರ ಮಹಿಮೆ ಅದು. ಆಗ ಅವು ಭಾರಿ ಗ್ರೇಟ್ ಅಂತ ಕರೀತ. ಬರೀ ಆಯುಧ ಅಲ್ಲಿ ನೋಡ್ದ ಹೊಡೆದೋಯ್ತು, ಎಷ್ಟು ಶಕ್ತಿ ಇರು, ನೋಡ್ತಿರಕ್ಕೆ ಹೊಡೆದೋಯ್ತು ಅಂದ್ರೆ ಕಣ್ಣಿಗೆ ಎಷ್ಟು ಶಕ್ತಿ ಇದೆ ದೇವರಿಗೆ? ದೇವ್ರು ನೋಡಿದ್ರೆ ಸಾಕು, ಸಂಸಾರ ಏನಾಗತ್ತೆ ಜೀವರದು? ನಿಖಿಲ ಸೌಖ ವಿನಾಶನ ಪದ ಪರಸೌಖ್ಯ ಪ್ರದ ದೃಷ್ಟಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇಂತೆ. ದೇವ್ರು ನೋಡಿದ್ರೆ ಸಾಕು, ಕೆಲವು ಒಳ್ಳೇದಾಕ ಬಿಟ್ಟಿದ್ರೆ ಸಾಕು, ವಾಸಿ ಆಗುತ್ತೆ ಅಂತಾರಲ್ಲ. ಹಾಗೆ ರಾಮ ಲಕ್ಷ್ಮಣಿಗೆ ಪೆಟ್ಟು ಬಿದ್ದಿತ್ತು, ರಾಮದೇವ್ರ ತೆಗೆದ್ರೆ ಕೈ ಇಟ್ರು, ಏನಾಯ್ತು ಅಲ್ಲಿ? ಪೂರ್ತಿ ಒಂದು ಕಾಯದ ಗುರುತು ಕೂಡ ಇಲ್ಲ. ಎದ್ ಎಂದು ಮಹಿಮೆ ಅಂತಾನೆ. ಈಗ ಮಹಿಮೆ ಅಂದ್ರೆ ಏನು? ಗ್ರೇಟ್ನೆಸ್ ಅಣಿಮಾ ಮಹಿಮಾ. ಯಾವುದು ದೊಡ್ಡದೋ ಅದು ದೇವರಲ್ಲಿ ಪ್ರತಿಯೊಂದು ಗುಣಗಳು ಏನಾಗಿದೆ ಅದು ನಮಗಿಂತ ಈ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡದಾಗಿದೆ. ಆದ್ರಿಂದ ದೇವರು ಭಾರಿ ದೊಡ್ಡವನಂದಾಗ ಏನು ಬರುತ್ತಾ ನಮಗಾಗ? ಆಗ ಭಕ್ತಿ ಬರ. ಸೊ ಭಕ್ತಿ ಬರೋದಕ್ಕೆ ಇಷ್ಟೆಲ್ಲ ಹೇಳ್ತಿರೋದು. ಆದ್ರಿಂದ ಭಕ್ತಿಯಲ್ಲಿ ಎಂಡ್ ಆದ್ರೇ ಅದು ಶಾಸ್ತ್ರದ ಫಲ. ಏನ ಅಲ್ಲ, ಯುದ್ಧ ಜ್ಞಾನ ಪೂರ್ತಿ ಬಂದ್ರೆ ಅಭಿವ್ಯಕ್ತಿ, ಇರೋ ಜ್ಞಾನ ಬೆಳೆದ್ರೆ ಅಭಿವ್ಯಕ್ತಿ ಅಲ್ಲ, ವೃದ್ಧಿ. ಅದು ಅರ್ಥ ಆಯ್ತಾ? ಆಗ ದೇವರದ್ದು ಏನೇ ಬಂದರೂ ಅದು ಅಭಿವ್ಯಕ್ತಿನೇ, ಮಹಾಲಕ್ಷ್ಮಿ ಏನೇ ಬಂದರೂ ಅಭಿವ್ಯಕ್ತಿನೇ. ಆ ವಾಯುದೇವರಿಗೆ ಅಲ್ಲಿ ಅಭಿವ್ಯಕ್ತಿನೂ ಇದೆ, ಬೆಳವಣಿಗೆನೂ ಇದೆ. ವೃತ್ತಿ ಜ್ಞಾನ ಬೆಳೆಯುತ್ತೆ, ಅದಿದೆ. ಆದರೆ ಅವ್ರ ಸ್ವರೂಪ ಭಾರಿ ದೊಡ್ಡದಾದ್ದರಿಂದನೇ ಅದು ಬೆಳೆದಿದ್ರು ಬೆಳೆದಿಲ್ಲ ಅನ್ನಷ್ಟು ಮಟ್ಟಿ ಬೆಳೆಯುತ್ತೆ ಅವ್ರ ಜ್ಞಾನ. ದೇವ್ ಅದು ದೇವ್ರ ವಿಷಯದಲ್ಲಿ ಮಾತ್ರ, ಈಶ್ವರ ಅದನ್ನೇ ಹತ್ರ ಅಂತ ದೇವ್ರ ವಿಷಯದಲ್ಲಿ ಮಾತ್ರ. ಉಳಿದ ಕಡೆಗೆ ಅವ್ರ ಜ್ಞಾನ ಆಲೋಚನೆ ಸತ್ಯ ಸರ್ವ ವಿಷಯ ರುಜಿಯೋಗ್ಯ ಜ್ಞಾನ. ಆದ್ರೆ ರುದ್ರಾದಿ ದೇವತೆಗಳ ಜ್ಞಾನ ಏನಾಗ್ತಾ ಬರುತ್ತದ? ಇರೋ ಜ್ಞಾನ ಎಲ್ಲ ವೃದ್ಧಿ ಆಗ್ಲಿಕ್ಕೆ ಶುರುವಾಗ. ಇದೆಲ್ಲ ವ್ಯತ್ಯಾಸ ತಿಳ್ಕೋಬೇಕು. ಇವತ್ತು ಫಸ್ಟ್ ಇಯರ್ ಓದ್ತಾನೆ, ಡಿಗ್ರಿನ ಸೆಕೆಂಡ್ ಇಯರ್ ಓದ್ತಾನೆ, ಜ್ಞಾನ ಏನಾಯ್ತು ಅವನಿಗೀಗ? ಅಭಿವ್ಯಕ್ತಿ ಆಗಿಲ್ಲ, ಬಂದಿದೆ ಹೊಸದಾಗಿರೋ ಜ್ಞಾನ ಬಂದಿದೆ. ಜ್ಞಾನ ಪ್ರಾಪ್ತಿ ಅನ್ಬೇಕನ್ನ, ಅಭಿವ್ಯಕ್ತಿ ಅನ್ಬಾರ. ಪ್ರಾಪ್ತಿ ಬೇರೆ, ಅಭಿವ್ಯಕ್ತಿ ಬೇರೆ. ಊರಲ್ಲಿ ಇದ್ದಾನೆ, ಕಂಡ ಅಷ್ಟೇನೆ. ಬೇರೆ ಊರಿಂದ ಬಂದ, ಅದು ಬಂದ ಅಂತಾರೆ. ಬಂದ ಆಮೇಲೆ ಕಂಡ. ಪ್ರತಿಯೊಂದು ಪದನೂ ಕರೆಕ್ಟ್ ಆಗಿ ಉಪಯೋಗಿಸ್ಬೇಕು. ಏನು ಹೌದು, ಏನಿದೆ? ಬ್ರಿಂಗ್ ಫ್ರಮ್ ವಿತ್ ಇನ್. ಸರಿ ಆಗಲಿ, ಹಾ ಆಗಲಿ, ಸರಿ. ಹಾ ಅಲ್ಲ, ಅದು ಜ್ಞಾನ ಎರಡು ವಿಧ. ಒಂದು ಜ್ಞಾನ ಏನೇ, ಉದಾಹರಣೆ ಅಭಿವ್ಯಕ್ತಿ ಯಾವುದು ಆಚಾರ್ಯ ಹೇಳಿದ್ದಾರೆ, ಜನ್ಮಾಂತರದಲ್ಲಿ ಏನು ಅನುಭವಿಸಿರ್ತಾನೆ ಅದು ಜ್ಞಾಪಕ ಬಂದ ಅಭಿವ್ಯಕ್ತಿ. ಗೊತ್ತಾಯ್ತಾ? ಫಸ್ಟಾಗಿ ಬರುತ್ತೆ ಈಗ ಹೇಳಿಂದಲ್ಲ. ಈಗ ವಿರೋಧ ಜ್ಞಾನದಲ್ಲಿ ಜ್ಞಾನ ಯೋಗ್ಯತೆ ಇದೆ. ಬೇವಿನ ಮರ ದೃಷ್ಟಾಂತನೇ ಇದೆ. ಈಗ ಯಕ್ಷಿಗೆ ಒಂದು ದೃಷ್ಟಿಯಲ್ಲಿ ಏನಪ್ಪ, ಅದೀಗ ಬೇವಿನ ಬೀಜ ಹಾಕಿದೆ ಬೆಳೆದ, ಒಂದು ದೃಷ್ಟಿಯಿಂದ ಏನೋ ಇಲ್ಲದ ಕ್ರಿಯೇಟ್ ಮಾಡಿದ್ದಲ್ಲ, ಅದು ಇರೋದನ್ನ ಹಾಗೆ ತೋರಿಸಿದ್ದು ಅಲ್ಲ, ಬೆಳವಣಿಗೆ ಇದೆ ಅಲ್ಲಿ. ಕೆಲವರಲ್ಲಿ ಇರೋದು ಹಾಗೆ ಬೇವಿನ ಬೀಜ ತಗೊಂಡು ತೋರಿಸ್ತೆ, ಬರೀ ಅಭಿವ್ಯಕ್ತಿ ಅಷ್ಟೇ. ಬೇವಿನ ಬೀಜ ಕಾಣ್ತಿರಲಿಲ್ಲ, ತೆಗೆದು ತೋರಿಸ್ತೆ ಅಭಿವ್ಯಕ್ತಿ. ಆ ಗಿಡ ಬೆಳೆದು ತೋರಿಸ್ತೆ, ಅದೇನದು ವೃದ್ಧಿ ಕಾಣ್ತಾ ಇದೆ. ಸೊ ಎಜುಕೇಶನ್ ಬಗ್ಗೆ ಎರಡು ಅರ್ಥ ಇದೆ. ಒಂದು ಭಾಗ ಮಾತ್ರ ಹೇಳಿದರು ಅವರು, ಇನ್ನೊಂದು ಭಾಗ ಹೇಳಬೇಕು. ಇನ್ನೊಂದು ಭಾಗ ಯಾವುದದು? ಕೆಲವಕ್ಕೆ ಅಭಿವ್ಯಕ್ತಿ, ಕೆಲವಕ್ಕೆ ನಾನು ಎಂಬ ಜ್ಞಾನ. ಅದು ಯಾವ ಅಭಿವ್ಯಕ್ತಿನೇ ಅದು, ಯಾಕೆ ಅನಾದಿ ಕಾಲದಿಂದ ಆಗಿದೆ, ಅದು ಚೇಂಜ್ ಆಗೋದಿಲ್ಲ. ಆದರೆ ಬೆಳವಣಿಗೆ ಎಂಬುದು ಏನಾಗುತ್ತದೋ, ಫಸ್ಟಾಗಿ ಬರೋದ್ರಿಂದ ಒಂದು ಭಾಗ ಹೇಳಿದ್ರೆ ತಪ್ಪೇ, ಅದು ಒಂದು ಭಾಗ ಹೇಳಿದ ತಪ್ಪೇ. ಎರಡನ್ನೇ ಹೇಳಿದಾಗ ಮಾತ್ರ ಜ್ಞಾನ ಆಗೋದು. ನಾಳೆ ಅಭಿವ್ಯಕ್ತಿಯನ್ನು ಹೋಗ್ತೇವೆ ನಾವು, ನಾಳೆ ವೃದ್ಧಿಯನ್ನು ಹೋಗ್ತೇವೆ. ಅಪರೋಕ್ಷ ಜ್ಞಾನ ಬಂದ್ಮೇಲೂ ಕೂಡ ಇವತ್ತು ಆಚಾರ್ಯ ವೇದವ್ಯಾಸರ ಕುರಿತು ಪಾಠ ಓದ್ತಾ ಇದ್ದಾರೆ ಇಲ್ಲಿ ಬದರಿಕಾಶ್ರಮದಲ್ಲಿ. ಅವ್ರ ಜ್ಞಾನ ಹೆಚ್ಚುತ್ತೋ ಇಲ್ವೋ? ಹೆಚ್ಚುತ್ತಾ ಇಲ್ಲ ಅಂತೇಳಿ, ಹೆಚ್ಚೋದಿಲ್ಲ ಅಂದ್ರೆ ಕೂತಿದ್ ವೇಸ್ಟ್ ಅಂತ ಅರ್ಥ. ಹೆಚ್ಚದೇ ಅಂತೇಳಿದ್ರೆ ಜ್ಞಾನ ಇದ್ದಿಲ್ಲ ಅಂತ ಅರ್ಥ. ಏನ್ ಹೇಳ್ಬೇಕು ಅದಕ್ಕೆ? ಅವ್ರಿಗೆ ಅಭಿವ್ಯಕ್ತಿ ಅಂತ ಹೇಳ್ಬೇಕು. ಯಾತಕ್ಕೆ ಅವ್ರ ವಿಶೇಷ ಶೇಷ ಶಯನ ಪುನರ್ಧೀಯಂ ಮಧ್ಯವಿಧ ಹೇಳದೆ ಹಾಗೆ ವಿಶೇಷ ವಿಶೇಷವಾದ ಮಹತ್ವ ಬಂತು. ಅರ್ಥ ಆಯ್ತಾ? ಇವತ್ತು ಸಕ್ಕರೆ ಬೆಲ್ಲ ಹಾಕಿ ಪಾಯಸ ಮಾಡಿಬಿಟ್ಟಿದ್ದಾನೆ, ಗೊತ್ತಾಯ್ತಾ? ಒಂದೆರಡು ದ್ರಾಕ್ಷಿ ಹಾಕ್ತಾನೆ, ಸಿಹಿ ಯಾಡಾಯ್ತಾ ಇಲ್ಲ ಅದಕ್ಕೀಗ ಹಾಕದೆ ಹೋದ್ರು ಪಾಯಸನೇ ಸಿಹಿನೇ. ಅದು ಹಾಕಿದ ಮೇಲೂ ಏನದು ಸಿಹಿನೇ, ಬಟ್ ಏನಿದೆ ಇಲ್ಲಿ ವಿಶೇಷ ಇದೆ. ಅದು ಬರೀ ಹಸಿ ದ್ರಾಕ್ಷಿ ಹಾಕಿದೆ, ತುಪ್ಪದಲ್ಲಿ ಕರಡು ಬೇರೆ ಹಾಕಿದೆ, ಅವಾಗ ಏನಾಯ್ತು? ಇನ್ನೊಂದು ವಾಸನೆ ಹೊಸ ಶುರುವಾಯ್ತು, ಅದು ನ್ಯೂ ಫ್ಲೇವರ್ ಬಂತು. ಯಾಡಾಯ್ತಾ ಇಲ್ಲ ಅದೀಗ, ಯಾಡಾಯ್ತಾ ಇಲ್ಲ. ಬರೀ ಸಿಹಿ ಬಂದಾಗ ಅಭಿವ್ಯಕ್ತಿ, ಒಂದೊಂದು ಹೊಸ ಹೊಸ ಬಂದ ಎಡಿಷನ್ ಅಂತ ಕರಿಬೇಕು. ಇವಾಗ ರಥ ಮಾಡೋದಕ್ಕೆ ಯಾರು ಓಡಾಡ್ತಿದ್ದಿಲ್ಲ ಹೋಗಿದ್ರೆ, ಗೊತ್ತಾಯ್ತಿಲ್ಲ, ಮಿಸ್ ಮಾಡ್ಕೊತಿದ್ದಾರೆ ಅವರು. ಅಭಿವ್ಯಕ್ತಿ ಆಗಿಲ್ಲಲ್ಲ, ವಿ ಆರ್ ಮಿಸ್ಸಿಂಗ್ ಇಟ್. ಅರ್ಥ ಆಯ್ತಾ? ಅದು ಒಂದು ಭಾಗ ತಪ್ಪೆ ಡಿಕ್ಷನರಿ ಪ್ರಕಾರ. ಎರಡನ್ನೂ ಸೇರಿಸ್ಬೇಕು ಅವರು. ಸಮ್ ಪೋರ್ಷನ್ ಈಸ್ ಇರೋದನ್ನ ಇನ್ಹೆರೆಂಟ್ ನಾಲೆಜ್ ಸರಳ ಬರೋದು, ಅನದರ್ ಪೋರ್ಷನ್ ಅಂದ್ರೆ ಏನೋ ವೃದ್ಧಿ ಆಗೋದು. ಅದಕ್ಕೆ ಒಪ್ಪಲೇಬೇಕು, ವೃದ್ಧಿನೂ ಒಪ್ಪು. ಇಲ್ಲದಿದ್ದರೆ ಪೂರ್ತಿ ಬರುತ್ತೆ ಅಂತ ಹೇಳಬೇಕಾಗಿಲ್ಲ, ಇರೋದು ವೃದ್ಧಿ ಒಪ್ಪಬೇಕು ನಾವು. ವೃದ್ಧಿ ಒಪ್ಪದೆ ಬರ್ತಾ ಪ್ರಮಾಣ ಪತ್ರದಲ್ಲಿ ಬರುತ್ತೆ. ಆ ಮೋಕ್ಷ ಅದು ಅಭಿವೃದ್ಧವಾಗುತ್ತೆ ಅಂತ, ಮೋಕ್ಷದವರೆಗೂ ಬೆಳೀತಾ ಹೋಗುತ್ತೆ, ಮುಕ್ತವತ್ವ ನಾಸ್ತೇವ. ಇದು ಪ್ರಮಾಣ ಪದ್ಧತಿ, ಪ್ರಮಾಣ ಎಲ್ಲ ಸ್ಪಷ್ಟ ಬಂದಿರೋ ವಿಚಾರಗಳಾದ್ರಿಂದ ಇವು ಲೌಕಿಕ ದೃಷ್ಟಿಯಿಂದ ಹೇಳಿರೋ ಮಾತಷ್ಟೇ ಹೊರತು ಫಿಲಾಸಾಫಿಕಲಿ ಅದು ತಪ್ಪೆ. ನೀವೇ ಹೇಳಿ ಏನಿರ್ಬೋದು. ಮೊದಲು ಅರ್ಜುನನಿಗೆ ಅಪರೋಕ್ಷ ಜ್ಞಾನ ಇದೆ, ಗೀತಾ ಕೇಳಿದ, ಜ್ಞಾನ ಏನಾಯಿತು ಸ್ಮರಣೆಗೆ ಬಂತು. ಆದ್ರೆ ಕೃಷ್ಣ ಹೇಳಿದ್ರೆ ವಿಶೇಷಗಳು ಬಂತು, ಅದ್ರ ಬರೀ ಜ್ಞಾನವೇ ಹಾಗೆ ಬರಲಿಲ್ಲ, ಏನು ಬಂತು ಅದರಲ್ಲಿ ವಿಶೇಷ ಸಮೇತ ಬಂತು. ಗೊತ್ತಾಯ್ತಾ, ಈ ಜೈತೀರ್ಥರಾಗಿ ಬಂದ್ರೆ ಈಗ ಆ ಜ್ಞಾನ ಸೇರಿಕೊಂಡಿತು. ಆಚಾರ ಬಂದು ಕೂತು ಹೋದ ಜ್ಞಾನ ಮತ್ತೆ ಬಂತು, ಜ್ಞಾನ ಬಂತು. ಟೀಕಾಚಾರ ಆದಾಗ ಅಭಿವ್ಯಕ್ತಿ ಆಯಿತು, ಎತ್ತ ಕೂತಾಗಿ ಕೇಳಿತು, ಸರ್ವಮೂಲನೇ ಬರಲು ಬರಲಿಲ್ಲ. ಅಂದಮೇಲೆ ಅದು ಅಭಿವ್ಯಕ್ತಿ ಆಗೋ ಪ್ರಶ್ನೆ ಇಲ್ಲ, ಬರಲು ಓದಿದ್ಮೇಲೆ ಜ್ಞಾನ ಬರಬೇಕು ನಮಗೆ. ಎರಡನೇ ಸತ್ಯ ಹೋದಾಗ ಏನಾಗಬೇಕದು, ಆಗ ಅಭಿವ್ಯಕ್ತಿ. ಬಂದೇ ಸತ್ಯ ಬಂತು ಅಂತ ಹೇಳಬೇಕು ಅವ್ರದ್ದು ಅಭಿವ್ಯಕ್ತಿ ಅಂತ ಕರಿಬಾರದು. ಕುತಃ ಅಜಾದಿ ಲಕ್ಷಣ ಈಶ್ವರ ಸ್ವರೂಪತ್ವಾತ್ ನಾನು ಈಶ್ವರ ಜ್ಞಾನಸ್ಯ ಉಕ್ತ ಪ್ರಕಾರಂ ಭೂತ್ವಾ ಭವನಂ ಕುತಃ ಸಿದ್ಧಂ ಏನ ಜೀವಸ್ಯ ತಥಾಭಾವ ಸಂಭವ ಸಂಭಾವನಾಯ ಉದಾಹರೇತೆ ಇತ್ಯತಃ ತದ್ಧೀತ್ಯ. ತತ್ ಈಶ್ವರ ಜ್ಞಾನಸ್ಯ ಉಕ್ತ ಪ್ರಕಾರಂ ಭೂತ್ವಾ ಭವನಂ ಶ್ರುತಿ ಸ್ಮೃತಿ ಸಿದ್ಧಂ ಇತಿ ಹಿ ಇತಿ ಸಂಬಂಧ. ಇಲ್ಲಿದೆ ಪದ ನೋಡಿ, ತದ್ಧಿ ತತ್ ಹಿ, ದೇವರ ಜ್ಞಾನ ನಿತ್ಯ, ಅದು ಸದಾಕಾಲ, ಯಾವ ಕಾಲಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳೋದಕ್ಕೆ ಶ್ರುತಿ ಹೇಳ್ತಾ ಐಕ್ಷತ ಇರೋದನ್ನು ಹೊರಗೆ ಹಾಕ್ತಾನೆ ಪರಮಾತ್ಮ ಹೊರತು ಹೊಸ ಏನು ದೇವರು ಇರಬೇಕಾಗಿಲ್ಲ. ಅದಕ್ಕೆ ಭೂತ್ವ ಭವನ ದೇವದತ್ತ ಅಪಶ್ಯದಿತಿವತ್, ದೇವದತ್ತ ನೋಡಿದ, ಅವನಿಗೆ ಕಣ್ಣು ಬಂತು ಬೇರೆ ನೋಡಿ, ಅಲ್ಲೇ ಹೋಗ್ತಾರೆ, ಕಣ್ಣು ಬಂತು, ಕಣ್ಣು ಕಾಣಿಸ್ತು, ಕಣ್ಣು ಮುಚ್ಕೊಂಡಿದ್ದ ಕಣ್ಣು ತೆಗೆದ ಕಾಣಿಸ್ತು, ಕಣ್ಣು ಬಂತು ಅಲ್ಲ, ಕಣ್ಣಿರೋದನ್ನು ನೋಡಿದ ಅಂತ ಹೇಳ್ತಾರೆ. ಆದ್ರೆ ಕುರುಡ, ಅವನಿಗೇನು ಹೇಳ್ತಾರೆ ಅವನಿಗೆ ಕಣ್ಣು ಬಂತು ಅಂತ ಕರೀತಾರೆ. ದೇವರಿಗೆ ಕಂಡು ಬಂತು ಆಗೆಲ್ಲ ಹೇಳಕ್ ಹೋಗಬಾರ್ದು, ಅದಕ್ಕೆ ವಿಶ್ವತ ಚಕ್ಷುರತ ವಿಶ್ವತೋಭುಖ. ಆದ್ರೆ ದೇವರಿಗೆ ಮಾತ್ರ ನೋಡು ಅರ್ಜುನ, ದಿವ್ಯ ದಾಮಿತಿ ಚಕ್ಷು ಕಣ್ಣು ಕೊಡ್ತೇನೆ ನೋಡು ಅಂತ ಹೇಳಿದ. ಅರ್ಜುನ ದಿವ್ಯ ದೃಷ್ಟಿ ಇರಲಿಲ್ಲ, ಕೃಷ್ಣ ಕೊಟ್ಟಾಗ ಬಂತದ್ದು, ತೆಗೆದ ಹೋಯ್ತು. ಆದ್ರೆ ಕೃಷ್ಣನಿಗೆ ಮಾತ್ರ ಯಾವಾಗಲೂ ಇರತಕ್ಕಂಥ, ಅಲ್ಲೇ ವ್ಯತ್ಯಾಸ ಇದೆ. ಅರ್ಜುನನಿಗೆ ಕಣ್ಣು ಕೊಟ್ಟಿದ್ದು ಹೌದು, ಕಣ್ಣು ಆಮೇಲೆ ತೆಗೆದಾಗ ಕಾಣ ಮೊದಲು ಕಂಡು ಕಾಣದೆ ಹೋಗಿದ್ದು ಹೌದು. ಆ ದೃಷ್ಟಿಯಿಂದ ಅದನ್ನೆಲ್ಲ ಒಪ್ಪೇ ಒಪ್ತೀವಿ. ಆದ್ರಿಂದ ದೃಷ್ಟಾಂತ ಕೊಟ್ಟು ಹೇಳ್ತಾರೆ, ಅದು ಅಭೂತ್ವಾ ಭವನ, ಇದು ಭೂತ್ವಾ ಭವನ. ದೇಶತಃ ಇತಿ ವೃದ್ಧಿ ನಾಥಾದಿರಾಹಿತ್ಯಂ ನೋಡಿ, ದೇಶತಃ ಇತಿ ದೇಶತಃ ಕಾಲತಃ ಯೋಸೌ ಅವಸ್ಥಾತಃ ಸ್ವತೋ ಅನ್ಯತಃ ಅವಿರುಕ್ತ ಅವಬೋಧಾತ್ಮ. ದೇವರು ಮಹಿಮೆ ಎಷ್ಟು ಹೇಳ್ತಾರೆ ಭಾಗವತದ ಭಾಗವತದ ಶ್ಲೋಕ ಅದು. ದೇಶತಃ ದೇಶತಃ ದೇವರ ಜ್ಞಾನದಲ್ಲಿ ವ್ಯತ್ಯಾಸ ಇಲ್ಲ. ನಮ್ಮದೇನಾಯ್ತು, ಈಗ ಇದ್ದೂರಲ್ಲಿ ಇದ್ದೇವೆ ಸುಖವಾಗಿದ್ದು, ಬೇರೆ ಊರಿಗೆ ಹೋದ, ಓ ಬೇರೆ ಊರು ಏನು ಮಾಡೋಕ್ಕಾಗೋದಿಲ್ಲ, ನಮ್ಮೂರಲ್ಲಿದ್ದಾಗ ಆಗೋದಿಲ್ಲ, ಇದೆ ನಮ್ಮ ಮನೆಯಲ್ಲಿದ್ದಾಗ ಆಗತ್ತಾ, ಶುರುವಾಯ್ತು ಮೈನಸ್ ಪಾಯಿಂಟ್ ಶುರುವಾಯ್ತು. ಬೇಕು ದೇವರು ಏನೇನು ಪ್ರಶ್ನೆ, ಇಡೀ ಜಗತ್ತೇ ದೇವರದಾದ್ರಿಂದಾಗೇನೆ ದೇಶತಃ ಪರಮಾತ್ಮನ ಶಕ್ತಿಯಲ್ಲಿ ಏನಿಲ್ಲ ವ್ಯತ್ಯಾಸ ಇಲ್ಲ. ಕಾಲತಃ ಕೆಲವಿರ್ತಾರೆ, ಎಂಗೇಜರ್ ಭಾರಿ ಸ್ಟ್ರಾಂಗ್ ಆಗಿದ್ದೆ, ಈಗಿಲ್ಲ, ಕಾಲದ ಪಕ್ಕ ಹೋಯ್ತು ಈಗಾಗಲಿ, ಆ ಕಾಲದ ಶಕ್ತಿ ಈಗಿಲ್ಲ. ಮತ್ತೆ ಬೆಳಗಿನ ಉತ್ಸಾಹ, ಆಫೀಸ್ಗೆ ಹೋದ ಕಾಲಕ್ಕಿರೋ ಉತ್ಸಾಹ ಆಗಲಿ, ಲಾಸ್ಟ್ ಅವರ್ ಡಲ್ ಆಗಿಬಿಟ್ಟಿರ್ತಾರೆ ಆಗಲಿ, ಯಾತಕ್ಕೆ ಶಕ್ತಿ ಕುಂದಿರುತ್ತಾಗಲಿ, ದೇವರಿಗೆ ಅದೆಲ್ಲ ಇಲ್ಲ. ಕಾಲತಃ ದೇವರ ವ್ಯತ್ಯಾಸ ಇಲ್ಲ. ಯೋಸೋ ಅವಸ್ಥಾ, ಅವಸ್ಥೆ ಬೇರೆ ಇದೆ. ಅವಸ್ಥೆ ಅಂದ್ರೆ ಜಾಗೃತ ಅವಸ್ಥೆ ಇತ್ಯಾದಿ ಅವಸ್ಥೆಗಳು, ಯೌವನಾವಸ್ಥೆ ಇತ್ಯಾದಿ ಅವಸ್ಥೆಗಳು. ಆ ಅವಸ್ಥೆಯನ್ನು ಕೂಡ ದೇವರಿಗೆ ನೋ ಡಿಫರೆನ್ಸ್. ಅದಕ್ಕೆ ಗರ್ಭದಲ್ಲಿ ಇದ್ದಾಗಲೇನೆ ಬ್ರಹ್ಮಾದಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ, ಯಾಕೆ ಪೂರ್ಣನಾದ್ರಿಂದ, ಇಲ್ಲ ಹೋಗಿದ್ರೆ ಬೆಳಗ್ಗೆ ಸ್ತೋತ್ರ ಮಾಡ್ತೀನಿ, ಇಲ್ಲ ಪೂರ್ಣ ವ್ಯತ್ಯಾಸನೇ ಇಲ್ಲ ದೇವರಲ್ಲಿ. ಅದಕ್ಕೆ ಅವಸ್ಥಾತಃ, ಅವಸ್ಥಾ ಭೇದನೂ ಇಲ್ಲ, ಸ್ವತಃ ಇಲ್ಲ, ಅನ್ಯತಃ ಇಲ್ಲ, ತಾನಾಗಿ ಮರಿತಾನೋ ಅದು ಇಲ್ಲ. ಅಥವಾ ಉದಾಹರಣೆಗಿದ್ದಾರೆ, ಭಾರಿ ಸ್ಟ್ರಾಂಗೇನೆ, ಅವನಿಗೆ ಕುಡಿಬೇಕಾದ್ರೆ ಏನೋ ಒಂದು ಹಾಕಿ ಕೊಟ್ಬಿಟ್ರು, ಎಚ್ಚರ ತ ಬಿದ್ದುಬಿಟ್ಟು, ಉಳಿದ ಪಟ ಪಟ ಹೊಡಿಬೋದು ಅವನನ್ನು. ಯಾತಕ್ಕೆ ಎಚ್ಚರ ಇಲ್ಲ ಅವನಿಗೀಗ, ಅವನ ಶಕ್ತಿ ತೋರ್ಸಕ್ಕೆ ಬರ್ತಾ ಇಲ್ಲ ಅವನಿಗೆ. ದೇವರಿಗೆ ಅದ್ಯಾವುದೂ ಇಲ್ಲ, ವರ ಶಾಪ ಅವಸ್ಥೆ ಅದು ಇದು ಏನೇನೂ ಇಲ್ಲ. ಇವತ್ತು ಶಾಪ ಬಂದು ಎಷ್ಟೋ ಜನ ಮರ್ತವಿರ್ತಾರೆ, ಶಾಪವಶಾತ್ ಮರ್ತಿರ್ತಾರೆ, ಅದು ಹೋದ್ಮೇಲೆ ಮತ್ತೆ ಸರಿ ಹೋಗುತ್ತೆ. ಕೇಳ್ತೀವಲ್ಲ ಎಷ್ಟೋ ಕಡೆ ನಾವು ಕೇಳಬೇಕಾದ್ರೆ, ಶಾಪದಿಂದ ಬಡಗಣ ಹುಟ್ಟಿದ್ರು, ನಾಲ್ಕು ಬ್ರಹ್ಮಣಿ ದೇವರಿದ್ರು ಹುಟ್ಟಿದ್ರು, ಶಾಪ ಪರಿಹಾರ ಆಯಿತು, ಸರಿ ಹೋಯ್ತು. ದೇವರಿಗೆ ಶಾಪ ಅಂತಿಲ್ಲ, ದೇವರಿಗೆ ವರ ಅಂತಿಲ್ಲ, ವರ ಕೊಟ್ಟಿದ್ದು ಗ್ರೇಟ್ ಆದ ಇಲ್ಲ. ರುದ್ರಾದಿಗಳಿಗೆ ವರ ಇರೋದಕ್ಕೆ ಗ್ರೇಟ್ ಆಗ್ತಾರೆ ಕೆಲವು ಸಲ, ಆದರೆ ವರ ಪದದ ಪ್ರಶ್ನೆ ಇಲ್ಲ, ಅವಸ್ಥಾ ಪ್ರಶ್ನೆ ಇಲ್ಲ, ಕಾಲದ ಪ್ರಶ್ನೆ ಇಲ್ಲ, ದೇಶದ ಪ್ರಶ್ನೆ ಇಲ್ಲ, ದೇವರು ಯಾವಾಗಲೂ ಹೇಗಿರ್ತಾನೆ. ಆಗ ನಮಗೆ ಅಜೋ ನಿತ್ಯ ಶಾಶ್ವತ ಹಮ ಪದಾರ್ಥ, ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಶಾಶ್ವತ ಅಂತ ದೇವರಿಗೆ ಹೆಸರು. ಆ ರೀತಿಯಾದ ಗ್ರೇಟ್ನೆಸ್ ಯಾರ್ಯಾರಿಗೂ ಇಲ್ಲ. ಮಹಾಲಕ್ಷ್ಮಿಗೂ ಏನಾಗುತ್ತೆ, ದೇವರ ವಿಷಯದಲ್ಲಿ ಜ್ಞಾನ ವೃದ್ಧಿ ಆಗ್ತಾ ಹೋಗುತ್ತೆ. ಬಗೆ ಬಗೆಯ ನೂತನವ ಕಾಣುತ್ತ ಮಿಗ ಹರ್ಷದಿಂ ಹೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಬಗೆ ಬಗೆಯ ನೂತನವ ಕಾಣುತ್ತ ಅಂತ ಹೇಳ್ತಾ, ಮಹಾಲಕ್ಷ್ಮಿಗೂ ದೇವರ ವಿಷಯದಲ್ಲಿ ಏನಿದೆ, ಒಂದು ಹೊಸತನವನ್ನು ಕಾಣ್ತಾರ. ಆದ್ರೆ ದೇವರಿಗೆ ಮಾತ್ರ ವಸ್ತ್ರ ಪ್ರಶ್ನೆನೆ ಇಲ್ಲ. ವಸ್ತ್ರ ಅಂತಕ್ಕಂಥ ಮೊದಲು ಇನ್ಕಂಪ್ಲೀಟ್ ಆಗಿತ್ತು ಅಂತ ಏನ ಹೇಳಿದ್ದೇನೀಗ? ಇಷ್ಟೊಂದು ದೃಷ್ಟಾಂತ ಕೊಡಲಿಲ್ಲ. ಹೊಸತನ ಅದರಲ್ಲೇ ಹೊಸತನ ಹಾಳಾಕಿದ ಬಂತು. ಅದು ಅದು ದೊಡ್ಡ ಕಾಲ ಕಾಯಿ ಹಾಳಾಕಿದ್ದ, ನಿಜವಾದ ಹಾಳೆ ಹಾಕಿದ, ಅದು ನಾಟಿ ಹಸುವಿನ ಹಾಳೆ ಹಾಕಿದ, ಮತ್ತೆ ಚೆನ್ನಾಗಿ ಕಾಯಿಸಿ ಹಾಕಿದ. ವೆರೈಟಿ ಚೇಂಜ್ ಆಗ್ತಾ ಆಗ್ತಾ ಹೋಗುತ್ತೆ. ಇದು ಪಾಯಸ ಅದು ಪಾಯಸ, ಎಷ್ಟು ವೆರೈಟಿ ಇದೆ ಅದರೊಳಗೆ. ಮಹಾಲಕ್ಷ್ಮಿ ಜ್ಞಾನಕ್ಕಂತ ವಿಶೇಷವಾದ ಮಹತ್ವ ಇದೆ. ಇಬ್ಬರದ್ದು ಒಂದೇ ಜ್ಞಾನ ಇರಬಹುದು, ಜ್ಞಾನದಲ್ಲಿ ಒಂದು ಕ್ಲಾರಿಟಿ ಜಾಸ್ತಿ ಇರುತ್ತೆ. ಅದನ್ನೇ ಟೀಕಾರ ಹೇಳಿದ್ದ, ಸ್ಪಷ್ಟತ್ವೇ ನ್ಯೂನಂ. ದೇವರ ಜ್ಞಾನನೂ ಪರಿಪೂರ್ಣ, ಮಹಾಲಕ್ಷ್ಮಿ ಜ್ಞಾನನೂ ಪರಿಪೂರ್ಣ, ಆದರೆ ಒಂದು ಡಿಫರೆನ್ಸ್ ಇದೆ. ನಿರತಿಶಯ ಸ್ಪಷ್ಟಂ, ದೇವ್ರ ಜ್ಞಾನ ಎಂಥದ್ದು ಅಂದರೆ ಅಬ್ಸಲ್ಯೂಟ್. ಆದರೆ ಮಹಾಲಕ್ಷ್ಮಿ ಜ್ಞಾನ ದೇವ್ರ ಜ್ಞಾನಕ್ಕೆ ಹೋಲಿಸಿದಾಗ ಏನಾಗುತ್ತೆ ಅಂದರೆ ಪಾಯಿಂಟ್ ನಾಟ್ 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 ಎಷ್ಟು ಬೇಕಾದ್ರೆ ನಾಟ್ ಹಾಕೊಳ್ಳಿ, ಸ್ವಲ್ಪ ಏನಾಗುತ್ತದ ಕಡಿಮೆ. ವಾಯುದೇವರ ಜ್ಞಾನ ಇನ್ನೂ ಕಡಿಮೆ ಸ್ಪಷ್ಟತ್ವದಲ್ಲಿ. ಸ್ಪಷ್ಟತ್ವೇ ನ್ಯೂನ. ಇವತ್ತು ಓದ್ತಾ ಇದ್ದೀವಿ ಸಾಕು, ಚೆನ್ನಾಗಿ ಲೈಟ್ ಬಿಡ್ತಾನೆ. ಇನ್ನೇನಾಗುತ್ತೆ ಈಗ ಕ್ಲಾರಿಟಿ ಜಾಸ್ತಿ ಆಯ್ತು, ಲೆನ್ಸ್ ಹಾಕೊಂಡು ನೋಡ್ತಾನೆ ಜಾಸ್ತಿ ಆಯ್ತು. ಈ ಕಂಡಿದ್ದು ಹೌದು, ಆ ಕಾಣೋದು ಹೌದು, ಈಗ ಭಾರಿ ಕ್ಲಿಯರ್ ಆಗಿ ಕಾಣುತ್ತೆ ಅಂತ ಹೇಳ್ತಾನೆ. ಆ ಥರ ಒಂದು ಕ್ಲಾರಿಟಿ ವೇರೀಸ್ ಅನ್ನೋ ಪದ ತಿಳ್ಕೊಂಡ್ರೆ ಜ್ಞಾನದಲ್ಲಿ ವ್ಯತ್ಯಾಸ ಇದೆ. ಅವಿಲುಪ್ತ ಅವಬೋಧ ಆತ್ಮ ಇತ್ಯಾದಿ ಶ್ರುತಿ ಸ್ಮೃತಿ ಸಿದ್ಧ. ಅವಿಲುಪ್ತ ಅವಬೋಧ ಆತ್ಮ, ಲುಪ್ತ ಅಂದ್ರೆ ಲೋಪ ಹೊಂದೋದು, ವಿಲುಪ್ತ ಅಂದ್ರೆ ಪೂರ್ತಿ ಲೋಪ ಹೊಂದೋದು. ಅರ್ಜುನಿಗೆ ಆಗಿತ್ತೀಗ ಅವಿಲುಪ್ತ, ಎಂದೆಂದೂ ಲೋಪವಾಗದೇ ಇರತಕ್ಕಂಥ ಜ್ಞಾನ ಪರಮಾತ್ಮನ ಜ್ಞಾನ. ಅವಬೋಧ ಅಂದ್ರೆ ಜ್ಞಾನ, ಆತ್ಮ ಅಂದ್ರೆ ಸ್ವರೂಪ. ಎಂದೂ ಲೋಪವಾಗದ ಜ್ಞಾನವನ್ನೇ ಸ್ವರೂಪವನ್ನಾಗಿ ಹೊಂದಿದವನು ಅಂತ ದೇವರಿಗೆ ಹೆಸರು. ಎಂದೂ ಲೋಪಕ್ಕೆ ಒಳಗಾಗದಂತಹ ಸ್ವರೂಪಭೂತವಾದ ಜ್ಞಾನವನ್ನೇ ದೇವರು ಹೊಂದಿದ್ದಾನಾದ್ರಿಂದಾಗಿನೇ ದೇವರ ಮಹಿಮೆಯನ್ನು ಯಾರಿಗೂ ಕಂಪೇರ್ ಮಾಡಕ್ಕೆ ಬರೋದಿಲ್ಲ. ದೇಶತಃ ಎಲ್ಲ ಶೀರ್ಷಿಸ್ಕೋಬೇಕು. ದೇಶತಃ ವಿರುಪ್ತ ಅವಬೋಧಾತ್ಮ, ಕಾಲತಃ ವಿರುಪ್ತ ಅವಬೋಧಾತ್ಮ, ಆಮೇಲೆ ಅವಸ್ಥಾತಃ ವಿರುಪ್ತ ಅವಬೋಧಾತ್ಮ, ಸ್ವತಃ ವಿರುಪ್ತ ಅವಬೋಧಾತ್ಮ, ಅನ್ಯತಃ ವಿರುಪ್ತ ಅವಬೋಧಾತ್ಮ. ಇದು ದೇವರ ಮಹಿಮೆ. ಕೆನೆ ಹೇಳಿದ ಎಲ್ಲ ಗೊತ್ತಿತ್ತು, ಏನೋ ಮರ್ತ ಹೋಯ್ತು. ಎಲ್ಲ ಎಷ್ಟೊತ್ಕೊಂಡು ಹೋಗಿದ್ದ ಪರೀಕ್ಷೆಯಲ್ಲಿ ಮರ್ತೇ ಹೋಯ್ತು ಅಂತ ಹೇಳಿದ್ರು. ನೀನು ಮಾಡಿದ್ರೆ ಸ್ವಲ್ಪ ಒಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್ ಮಿಸ್ ಆಯಿತು ಅಂತ ಹೇಳಿದ್ರು. ಅಂದ್ರೆ ಲುಪ್ತ ಆಯ್ತು ಅವನಿಗೆ ಜ್ಞಾನ. ಆ ರೀತಿ ಆಗೋದಕ್ಕೆ ಭಾಗ ಸೇರಿ ಆಗೋದು ಅರ್ಥ ಆಯ್ತಾ? ದೇವರಿಗೆ ಅದು ಯಾವ್ಯಾವುದೂ ಇಲ್ಲ, ಎಲ್ಲ ಕಾಲಕ್ಕೂ ಆ ರೀತಿನೇ ಇದ್ದಾನೆ. ಇತ್ಯಾದಿ ಶ್ರುತಿ ಶ್ರುತಿ ಸಿದ್ಧಂ ತಥಾಪಿ ನ ಜಾಯತೆ ಇದಿ. ಅದು ದೃಷ್ಟಾಂತ ಆದ ಮೇಲೆ ದೇಶತಃ ಇತಿ ವೃದ್ಧಿ ಹಾಸಾದಿ ರಾಹಿತ್ಯಂ. ದೇಶತಃ ವೃದ್ಧಿ ಇಲ್ಲ, ಕಾಲತಃ ವೃದ್ಧಿ ಇಲ್ಲ, ಕಾಲತಃ ಹಾಸ ಇಲ್ಲ. ದೇಶತಃ ಇವತ್ತು ತುಂಬ ವಯಸ್ಸಾಯ್ತು, ಪೇಪರ್ ಬರುತ್ತಲ್ಲ, ಭಾರಿ ದೊಡ್ಡ ಪಂಡಿತ ಇರಬಹುದು. ವಯಸ್ಸು ಯಾವುದೋ ಕಾಲಕ್ಕೊಂದು ವಯಸ್ಸಾಗಿದೆ, ಯಾವುದೋ ಒಂದು ರೋಗ ಬರುತ್ತೆ, ಮರವಿನ ರೋಗ ಕೆದರಿ ಬರೆದ್ರೆ ಕೆದರಿ ಬಂದ್ಬಿಡುತ್ತೆ ವಯಸ್ಸಾದ್ಮೇಲೆ. ಆ ಊಟ ಮಾಡಿದ್ದೇ ನಾಪ್ಕ ಇರೋದಿಲ್ಲ ಅವ್ರಿಗೆ. ಏ ಬಂದ ತಕ್ಷಣ ಯಾರು ಡಗ್ಲೇ ಕೇಳ್ತೀನಿ ಯಾರು ಅಂತ ಕೇಳ್ತಾರೆ, ಮಕ್ಕಳನ್ನೇ ಯಾರು ಅಂತ ಕೇಳ್ತಾರೆ. ಅಷ್ಟು ಮಟ್ಟಿಗೆ ಮರವು ಬಂದ್ಬಿಟ್ಟಿದೆ, ಆ ಮರವು ಬಂದಿದೆ, ಲೋಪ ಹೊಂದಿದೆ ಜ್ಞಾನ. ಈಗ ದೇವ್ರಿಗೆ ಹಾಗಾಗತ್ತಾ? ದೇವ್ರು ತುಂಬ ಓಲ್ಡ್ ಆಗಿಬಿಟ್ಟಿದ್ದಾನೆ, ಮರ್ತು ಬಿಟ್ಟಿರ್ತಾನೆ, ನಮ್ಮ ಪಾಪ ಪುಣ್ಯ ಮರ್ತು ಹೋಗ್ಬಿಟ್ಟಿರ್ತಾರೆ ತಿಳ್ಕೊಂಡ್ಬಿಟ್ರೆ. ತಿಳ್ಕೊಳಕ್ ಹೋಗಬೇಡಿ, ದೇವ್ರಿಗೆ ಏನೇನೋ ಯಾವ ಕಾಲಕ್ಕೆ ಏನಾಗೋದಿಲ್ಲ ತಾನೇ ಹೇಳ್ತಾನೆ. ನಾನೆಲ್ಲ ನನಗೆ ಗೊತ್ತು ಅರ್ಜುನ ಅಂತ ಹೇಳ್ತಾನೆ. ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಗೊತ್ತಾಯ್ತಾ? ಏನಂತ? ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ್. ಎಲ್ಲರ ಬಗ್ಗೆ ನಾನು ಪೂರ್ತಿ ತಿಳ್ಕೊಂಡಿದ್ದೇನೆ, ಎಲ್ಲರೂ ಸೇರಿ ನಾನು ಪೂರ್ತಿ ತಿಳ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ನಾನೊಬ್ಬನೇ ಎಲ್ಲರನ್ನೂ ಪೂರ್ತಿ ತಿಳ್ಕೊಂಡಿದ್ದೇನೆ, ಎಲ್ಲ ಕಾಲಕ್ಕೂ ತಿಳ್ಕೊಂಡಿದ್ದೇನೆ, ಎಲ್ಲ ರೀತಿಯಲ್ಲಿ ತಿಳ್ಕೊಂಡಿದ್ದೇನೆ. ಎಲ್ಲರೂ ಸೇರಿ ಒಟ್ಟಾಗಿ ಕೂತ್ಕೊಂಡ್ರು ನನ್ನ ಬಗ್ಗೆ ತಿಳ್ಕೊಳಕ್ಕಾಗೋದಿಲ್ಲ. ಇದು ದೇವ್ರ ಮಹಿಮೆ. ಆಗ ದೇವ್ರ ಜ್ಞಾನದ ಬಗ್ಗೆ ಯೋಚನೆ, ಅರ್ಥ ದೇವ್ರು ನಮಗೆ ಜ್ಞಾನ ಕೊಡ್ತಾನೆ ಅಂತ ಒಪ್ತೇವೆ. ಅಂತ ಜ್ಞಾನ ದೇವರಿರೋದ್ರಿಂದ ನಮ್ಗೆ ಎಷ್ಟು ಬೇಕಾದ್ರೂ ಕೊಡ್ತಾನೆ. ಸಮುದ್ರದಲ್ಲಿ ಯಾರು ಎಷ್ಟು ಬೇಕಾದ್ರೆ ನೀರು ತಗೋಬಹುದು, ಖಾಲಿ ಆಯ್ತು ಅಂತ ಹೇಳಾಗಿಲ್ಲ. ಆ ತೊಟ್ಟಿಯಲ್ಲಿದ್ರೆ ಫಸ್ಟ್ ಕಮ್ ಫಸ್ಟ್ ಕಮ್ ಮೂರು ಇರ್ತೈತೆ, ಆಮೇಲೆ ಬಂದವರಿಗೆಲ್ಲ ಇಲ್ಲ. ಯಾಕೆ ಸೀಮಿತ ಇದು, ಅದು ಅನ್ಲಿಮಿಟೆಡ್. ಆದ್ರಿಂದ ಜ್ಞಾನ ಸಾಗರ ಪರಮಾತ್ಮ ಯಾರು? ಜ್ಞಾನ ಸಮುದ್ರ, ಆಮೇಲೆ ಕರುಣಾ ಸಮುದ್ರ, ಬಲ ಸಮುದ್ರ, ಏನೇ ಹೇಳ್ತೀವಿ ಎಲ್ಲದಕ್ಕೂ ಸಮುದ್ರ ಸಮುದ್ರ. ಒಟ್ಟಿಗೆ ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ, ಪ್ರತಿಯೊಂದು ಗುಣಗಳು ಸಮುದ್ರನೇ. ಕುತಃ ಅಜಾದಿ ಲಕ್ಷಣ ಈಶ್ವರ ಸ್ವರೂಪತ್ವಾತ್ ಶಾಶ್ವತ ಸದೈಕ ರೂಪ ಪುರಂ ದೇಹಂ ಮನತೀತಿ ಪುರಾಣ ತಥಾಪಿ ನ ಹನ್ಯತೆ ಹನ್ಯಮಾನೇಪಿ ದೇಹೇ. ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ದೇಹೇ ಹನ್ಯಮಾನೇಪಿ ಜೀವ ನ ಹನ್ಯತೆ. ದೇಹ ಸತ್ತೋದ್ರೂ ಕೂಡ ಅದು ಹೊಡೆದಾಕಿದ್ರು ಕೂಡ ಜೀವ ಏನಾಗೋದಿಲ್ಲ, ಸಾಯೋದಿಲ್ಲ, ಅವನು ನಿತ್ಯ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಕುತಃ ಅಜಾದಿ ಲಕ್ಷಣ ಈಶ್ವರ ಸ್ವರೂಪತ್ವ. ಅಜಾದಿ ಲಕ್ಷಣ ಈಶ್ವರ ಸ್ವರೂಪತ್ವ ಏನ ಹೇಳಿದ್ದು? ಇನ್ನು ಬಂದೇ ಇಲ್ಲ ಅಲ್ಲಿಗೆ, ಇದು ಓದ್ತಿರೋದು ಈಗ. ಅಜಾದಿ ಲಕ್ಷಣ ಈಶ್ವರ ಸ್ವರೂಪತ್ವ. ಅಜತ್ವಾದಿಗಳನ್ನು ಹೊಂದಿರತಕ್ಕಂಥ ಪರಮಾತ್ಮನ ಪ್ರತಿಬಿಂಬವಾದ್ದರಿಂದ ಬಿಂಬದ ಕೆಲವು ಗುಣಗಳು ಯಾವುದರಲ್ಲಿ ಕಾಣುತ್ತೆ? ಪ್ರತಿಬಿಂಬದಲ್ಲಿ ಕಾಣೋದ್ರಿಂದಾಗಿನೇ ಅರ್ಥ ಆಯ್ತಾ? ಜೀವ ಪರಮಾತ್ಮನ ಪ್ರತಿಬಿಂಬವಾದ್ದರಿಂದ, ಈಶ್ವರ ನಿತ್ಯನಾದ್ದರಿಂದ, ಜೀವನವು ಏನಾಗಿದ್ದಾನೆ, ನಿತ್ಯನಾಗಿದ್ದಾನೆ. ಸ್ವರೂಪತ್ವ ಅಂತ ಹೇಳಿ, ಸ್ವರೂಪ ಅಂದ್ರೆ ಸಿಮಿಲರ್ ಆಗಿರೋದ್ರಿಂದ ಸ್ವರೂಪತ್ವ. ಅದ್ವೈತಗಳು ನಮಗೆ ಇಷ್ಟೇ ವ್ಯತ್ಯಾಸ, ಸ್ವರೂಪ ಅಂತ ಅವರಂತಾರೆ, ಸ್ವರೂಪ ಅಂತ ನಾವಂತೆ. ಸ್ವರೂಪ ಅಂದ್ರೆ ಸೇಮ್, ಐಡೆಂಟಿಕಲ್, ಇದು ಸಿಮಿಲರ್, ಸಿಮಿಲರ್ ಬೇರೆ, ಸೇಮ್ ಬೇರೆ. ಶಾಶ್ವತ ಸದೈಕ ರೂಪ, ಪರಮಾತ್ಮ ಶಾಶ್ವತ ಸದಾ ಒಂದೇ ರೀತಿ ಇರ್ತಾನೆ. ಪುರಂ ಅಂದ್ರೆ ದೇಹ ಅಂತ, ಪುರ ಅಂದ್ರೆ ದೇಹ. ಭಗವದ್ಗೀತೆ ಮುಂದೆ ಬರ್ತದೆ, ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ ನಕಾರಯ. ಅದಕ್ಕೆ ದೇವರಿಗೆ ಪುರುಷ ಅಂತ ಯಾತು ಕರೀತಾರೆ ಅಂದ್ರೆ, ಪುರ ಅಂದ್ರೆ ದೇಹ, ಅದರೊಳಗೆ ಪರಮಾತ್ಮ ನೆಲೆಸಿರೋ, ನಮ್ಮ ದೇಹದೊಳಗೆ ನೆಲೆಸಿರೋದ್ರಿಂದ ದೇವರಿಗೆ ಏನಂತ ಹೆಸರು, ಪುರುಷ ಅಂತ ಹೆಸರು. ಪುರಂ ದೇಹಂ ಅನತೀತಿ ಪುರಾಣ. ಅನತಿ ಅಂದ್ರೆ ಏನು, ಪ್ರಾಪ್ನೋತಿ ಅಂತ. ದೇಹದಿಂದ ದೇಹಕ್ಕೆ ಜೀವ, ಈ ದೇಹ ಬಿಟ್ಟು ಆ ದೇಹಕ್ಕೆ ಹೋಗ್ತಾನೆ. ವಾಲಿ ದೇಹ ಬಿಟ್ಟ ಅರ್ಜುನ ದೇಹ ಬಂತು, ಸುಗ್ರೀವ ದೇಹ ಬಿಟ್ಟ ಸೂರ್ಯ ಕರ್ಣ ದೇಹ ಬಂತು. ದೇವರಿಗೆ ಹಾಗೆಲ್ಲ, ಅದಕ್ಕೆ ಜೀವನಿಗೆ ಪುರಾಣ ಅಂತ ಯಾತಕ್ಕೆ ಅಂದ್ರೆ, ಪುರಾಣ ಅಂತ ಯಾತಕ್ಕೆ ಅಂದ್ರೆ ದೇಹದಿಂದ ದೇಹಕ್ಕೆ ಹೋಗ್ತಾನೆ, ಮತ್ತು ದೇಹದಲ್ಲೂ ಕೂಡ ಕೌಮಾರ ಯೌವನ ಜಲಾಗಿನ ಹೊಂದುತ್ತಾನೆ, ಅದಕ್ಕೆ ಪುರಾಣ. ದೇವರಿಗೆ ಪುರಾಣ ಅಂತ ಯಾಕೆ ಕರಿಬೇಕು, ಅದಕ್ಕೆ ಹೇಳಿದ್ರು ಬಹಳ ಸಿಂಪಲ್. ಪುರ ಅಪಿ ನವ, ಅಲ್ಲಿ ಅನ ಮಾಡಬಾರದಾಗ, ಪುರಾಪಿ ನವ. ಯಾವಾಗಲೂ ದೇವರು ಫ್ರೆಶ್. ಫ್ರೆಶ್ ಅಂದ್ರೆ ಏನು, ಆತನು ಎಲ್ಲರಿಗೂ ಕೂಡ ಯಾವ ಕಾಲಕ್ಕೂ ಹೊಸ ಹೊಸದಾಗಿ ಕಾಣ್ತಾನೆ ಹೊರತು, ಆತನಿಗೇನಿಲ್ಲ, ಕಾಣ್ತಾನೆ ಅಷ್ಟೇ ಹೊರತು ಏನಿಲ್ಲ, ವಸ್ತುತಃ ಚೇಂಜಸ್ ಇಲ್ಲ. ಅದು ದೇವರಿಗೆ ಪುರಾಣ ಅಂತ ಕರೀತಾರೆ. ಪುರಾಣ ಅದನ್ನ ಅರ್ಥ ಮುಂದೆ ಹೇಳ್ತಾರೆ ಇಲ್ಲೇನೆ, ಅನತೀತಿ ಪುರಾಣ. ತಥಾಪಿ ನಹನ್ಯತೆ ಹನ್ಯಮಾನೇಪಿ ದೇಹೇ, ಆದ್ದರಿಂದ ದೇಹ ನಾಶವಾದರೂ ಕೂಡ ಜೀವ ನಾಶವಾಗೋದಿಲ್ಲ. ಸಮಯ ದೀಪಿಕ ನಾಳೆ. ಓಂ ಜನ್ಮಾದ್ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ.